ಶ್ರೀಬ್ರಹ್ಮಸ್ವರನರೀಶ್ರಾತ್ಮಕಸ್ಯ ವಿಷ್ಣುರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿ ಸರ್ವದೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಎಷ್ಟೀಗ ತಪ್ತಂ ತಪೋ ವಿವಿಧ ಲೋಕ ಶಿಶುಖ್ಯಯಾ ಸಹ ಆದೌ ಸನಾತ್ ಸುತಪಸಃ ತಪತಃ ಸನೋಹೂತ್ ವಾಕ್ಕಲ್ಪ ಸಂಪ್ಲವ ವಿನಷ್ಟ ನಿಹಾತ್ಮತತ್ವಂ ಸಮ್ಯಜ್ಜಗಾದ ಮುನಯೋ ಯದಚಕ್ಷತಾತ್ಮನ್. ಈಗ ತಪ್ತಂ ತಪಃ ವಿವಿಧ ಲೋಕ ಶಿಶುಕ್ಷಯ ಮೇ ನನಗೆ ಮಾ ಬಿಡಿಸಿದಾಗ ಮೇ ಆಗತ್ತೆ, ಗೊತ್ತಾಯ್ತಾ? ಮುಂದೆ ಆ ಇರೋದ್ರಿಂದ ಆ ರೀತಿ ಆಗಿದೆ. ತಪ್ತಂ ತಪಃ ವಿವಿಧ ಲೋಕ ಶಿಶುಕ್ಷಯ ಮೇ, ನಾನು ಮೇ ತಪ್ತಂ ತಪಃ, ನಾನು ದೊಡ್ಡ ತಪಸ್ಸನ್ನು ಮಾಡಿದೆ. ಅದಕ್ಕೋಸ್ಕರ ವಿವಿಧ ಲೋಕ ಶಿಶುಕ್ಷಯ, ವಿವಿಧವಾದ ಲೋಕಗಳನ್ನು ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮನ ಅಪ್ಪಣೆಯಂತೆ ಅದನ್ನು ಮಾಡೋದಕ್ಕೋಸ್ಕರವಾಗಿ ಏನು ಮಾಡಿದೆ, ದೊಡ್ಡ ತಪಸ್ಸನ್ನು ಮಾಡಿದೆ. ಆದೌ ಯಾವಾಗ, ಸೃಷ್ಟಿಯ ಪ್ರಾರಂಭದೊಳಗೆ. ಸನಾತ್ ಸುತಪಸಃ ತಪತಸ್ಸನೋಭೂತ್, ಆಗ ಸನಾತ್ ಸನಾತನವಾದಂತಹ ನನ್ನ ತಪಸ್ಸಿಗೆ ಮೆಚ್ಚಿಬಿಟ್ಟು. ಸನಾತ್ ಅದು ಪೂರ್ವ ಅಂತನೂ ಅರ್ಥ. ಸುತಪಸಃ ಸುತಪಸಃ ತಪತಃ ಸನೋಭೂತ್, ಆಗ ಸನತ್ ಕುಮಾರ ನಾಮಕನಾದ ಪರಮಾತ್ಮ ಪ್ರಾದುರ್ಭೂತನಾದ. ಸನತ್ ಕುಮಾರ ಅಂತಕ್ಕಂಥ ಕಾಮಾವತಾರ ಬೇರೆ, ಕುಮಾರ ಅಂತಕ್ಕಂಥ ಭಗವದ್ ರೂಪ ಬೇರೆ. ಭಗವದ್ ರೂಪನೊಡನೆ ಮಾಡ್ತಾ ಇದ್ದಾರೆ. ಪ್ರಾಕಲ್ಪ ಸಂಪ್ಲವ ವಿನಷ್ಟಂ ಇಹ ಆತ್ಮತತ್ವಂ, ಆ ಸನತ್ ಕುಮಾರ ರೂಪದಿಂದ ಏನ್ ಮಾಡಿದ್ದಾನೆ ಅಂದ್ರೆ, ಪ್ರಾಕಲ್ಪ ಸಂಪ್ಲವ, ಪ್ರಾಕಲ್ಪ ಹಿಂದಿನ ಕಲ್ಪದ, ಸಂಪ್ಲವ ಪ್ರಳಯ ಕಾಲದಲ್ಲಿ, ವಿನಷ್ಟಂ ಸಂಪೂರ್ಣ ವಿನಾಶವಾಗಿದ್ದಂತಹ ಆತ್ಮತತ್ವ ಬ್ರಹ್ಮಜ್ಞಾನವನ್ನು ಸಮ್ಯಕ್ ಜಗಾದ, ಸಮ್ಯಕ್ ಜಗಾದ ಸರಿಯಾಗಿ ಉಪದೇಶವನ್ನು ಮಾಡಿದ. ಮುನಯ ಯದಚಕ್ಷತಾತ್ಮನ್, ಯಾವುದನ್ನ ಮುನಯ ಮುನಿಗಳು ಆತ್ಮನ್ ಪರಮ ತಮ್ಮೊಳಗೆ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರಲ್ಲ ಅಂತ ಆತತತ್ವವನ್ನು ಉಪದೇಶವನ್ನು ಮಾಡಿದರು. ಹೀಗೆ ಸನತ್ ಕುಮಾರ ಅಂತಕ್ಕಂಥ ರೂಪದ ವರ್ಣನೆ ಇದೆ. ಆತ್ಮತತ್ವ ವಚನ ಪ್ರಾಸಂಗಿಕಮಿತಿ ಜ್ಞಾತವ್ಯಂ. ತಪ್ತಂ ತಪೋ ವಿವಿಧ ಲೋಕ ಶುಶ್ರೂಕ್ಷಯಾಮೇ ಆದೌ ಸನಾತ್ ಸುತಪಸಃ ತಪತಃ ಸನಃ ಅಭೂತ್ ಪ್ರಾಕಲ್ಪ ಸಂಪ್ಲವ ವಿನಷ್ಟಂ ಇಹ ಆತ್ಮತತ್ವಂ ಸಮ್ಯಕ್ ಜಗಾದ ಮುನಯೋ ಯದಚಕ್ಷತಾತ್ಮನ್. ಇದು ಸನತ್ ಕುಮಾರ ರೂಪ ಪರಂಬ್ರಹ್ಮದೇವರ ತಪಸ್ಸಿನ ಫಲವಾಗಿ ಪ್ರಾದುರ್ಭೂತವಾದಂಥ ರೂಪ. ಆ ಪ್ರಳಯ ಕಾಲದಲ್ಲಿ ನಷ್ಟವಾಗಿದ್ದಂಥ ಬ್ರಹ್ಮವಿದ್ಯೆಯನ್ನೆಲ್ಲ ಮತ್ತೊಮ್ಮೆ ಉಪದೇಶ ಮಾಡಿದಂಥ ರೂಪ. ಆ ರೂಪದ ಅನುಗ್ರಹದಿಂದಾಗಿ ಮುನಿಗಳು, ನಾರದಾದಿ ಮುನಿಗಳೆಲ್ಲ ಬ್ರಹ್ಮತತ್ವವನ್ನು ಮತ್ತೆ ತಿಳ್ಕೊಳ್ಳೋದಕ್ಕೆ ವಿಶೇಷವಾದ ಅನುಗ್ರಹವಾಯಿತು ಅಂತ ಅರ್ಥ. ಅದ ನಾಲ್ಕರ ಸನತ್ ಕುಮಾರ್ ಅಂತ ಒಬ್ಬರಿದ್ದಾರಲ್ಲ, ಅವರೊಳಗೆ ಯಾವೇ ಸೇರ್ತಕ್ಕಂಥ ರೂಪ ಇದು. ಸನತ್ ಕುಮಾರ ಹೆಸರು ಇಬ್ಬರದು ಒಂದೇ, ಸನತ್ ಕುಮಾರ ಹೆಸರು ಒಂದೇ, ಆದರೆ ಸನತ್ ಕುಮಾರ ನಾರಾಯಣ ಬೇರೆ, ಸನತ್ ಕುಮಾರ ಇವರು ಬೇರೆ. ಅಲ್ಲ ಅಲ್ಲ ಅಲ್ಲ, ಇದರೊಳಗೆ ಆವೇಶ ಮಾಡಿದ ರೂಪನೇ ಹೊರತು ಬೇರೆ ಬೇರೆ ರೂಪ ಅದು. ಅಲ್ಲ, ಬೇರೆ ರೂಪ ಅದು, ಮತ್ತೆ ಅದು ರೂಪನೇ ಬೇರೆ. ಇದರೊಳಗೆ ಆವೇಶವನ್ನು ಮಾಡಿದ್ದ ಅಷ್ಟೇ, ಸಪ್ರೇಟ್ ಅದೇ ಹೇಳಿದ್ದು. ಸಪ್ರೇಟಾಗೂ ಇರ್ತಾರೆ, ಸಪರೇಟಾಗೂ ಇರ್ತಾರೆ, ಇದರೊಳಗೆ ಆವೇಶವನ್ನು ಮಾಡಿದ್ದಾರೆ. ಅದಕ್ಕೆ ಕುಮಾರ ರೂಪ, ಸನತ್ ಕುಮಾರ ರೂಪ ಅಂತ ಹೇಳ್ತಾರೆ. ಧರ್ಮಸ್ಯ ದಕ್ಷ ದುಹಿತರಿ ಯಜತಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ ದೃಷ್ಟಾತ್ಮನೋ ಭಗವತೋ ನಿಯಮಾವಲೇಪಂ ದೇವ್ಯಸ್ತ್ವನಂಗಪೃತನಾ ಘಟಿತುಂ ನ ಶೇಪುಹು. ಈಗ ನಾರಾಯಣಾವತಾರ ವರ್ಣನೆ ಮಾಡ್ತಾರೆ. ಧರ್ಮಸ್ಯ ದಕ್ಷ ದುಹಿತರಿ, ಯಾರಿಗೆ? ಎಲ್ಲ ಎಲ್ಲ ಬ್ರಹ್ಮಾದಿ ದೇವ ಎಲ್ಲ ದೇವತೆಗಳಿಗೂ ಕೂಡ ಉಪದೇಶ ಮಾಡಿದ್ರು. ಮುಂದೆ ಇವರಿಗೆ ಬ್ರಹ್ಮದೇವರನ್ನು ಸೇರಿ, ಧರ್ಮಸ್ಯ ದಕ್ಷ ದುಹಿತರಿ ಅಜನಿ ಸ್ವಮೂರ್ತ್ಯ. ಧರ್ಮಸ್ಯ ಯಮಧರ್ಮನಿಗೆ ದಕ್ಷ ದುಹಿತರಿ, ದುಹಿತರು ಅಂದರೆ ಹೆಣ್ಮಗಳು, ದಕ್ಷ ದುಹಿತರಿ ದಕ್ಷ ಪ್ರಜಾಪತಿಯ ಮಗಳಾದಂತಹ ಮೂರ್ತಿ ದೇವಿಯಲ್ಲಿ ಸ್ವಮೂರ್ತ್ಯಾಜನಿ ತಾನೇ ಸಾಕ್ಷಾತ್ ಅವತಾರ ಮಾಡಿ ಬಂದ. ಅದಕ್ಕೇನಂತ ಹೆಸರು ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ. ನಾರಾಯಣ ಅಂತ ಒಂದು ರೂಪ, ನರ ಅಂತ ಒಂದು ರೂಪ ಅಂತ ಹೇಳಿದ್ರು. ನಾರಾಯಣ ಅಂತ ಒಂದು ರೂಪ, ನರ ಅಂತ ಒಂದು ರೂಪ. ಪ್ರಶ್ನಾಚಾರ್ಯ ತಾತ್ಪರ್ಯ ತಿಳಿಸ್ತಾರೆ, ನಾರಾಯಣ ಅನ್ನೋದು ಸಾಕ್ಷಾತ್ ರೂಪ, ನರ ಅನ್ನೋದು ಸಾಕ್ಷಾತ್ ರೂಪವಲ್ಲ, ಅದರೊಳಗೆ ಶೇಷದೇವರೇ ಅವರು, ಅವರೊಳಗೆ ಪರಮಾತ್ಮನ ಆವೇಶ ಇದೆ. ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ, ಅದಕ್ಕೇನು ಬೇರೆ ಯಾರ ಅನುಗ್ರಹದಿಂದನೂ ಇಲ್ಲ, ಸ್ವತಃ ಪ್ರಭಾವ, ತನ್ನದೇ ಸಾಮರ್ಥ್ಯ, ತನ್ನದೇ ಆಗಿರ್ತಕ್ಕಂಥ ತಪಸ್ಸು ಅಂತ ಹೇಳಿದ್ರೆ ಇಲ್ಲಿ ತಪ ಆಲೋಚನೆ, ತನ್ನದೇ ಸಂಕಲ್ಪದಿಂದ ಪರಮಾತ್ಮ ಅವತಾರ ಮಾಡಿದರೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಪರಮಾತ್ಮನಿಗೆ ಹುಟ್ಟು ಬದಲಾದ ಒಗಡಿಲ್ಲ. ಯಾವುದು ಹೌದು, ಅರ್ಜುನಲ್ಲಿದ್ದು ಏನಾರ ರೂಪನೇ, ಬದಿರಲ್ಲಿರೋ ನಾರಾಯಣ ರೂಪ ಇದೇ ರೂಪನೇ, ಬದಿರಿ ನಾರಾಯಣ ಅಂತ ಹೇಳಿ ಇದು ಅವತಾರ ರೂಪದ ನಾರಾಯಣ. ದೃಷ್ಟಾತ್ಮನೋ ಭಗವತಃ ನಿಯಮಾವಲೋಪಂ, ದೃಷ್ಟ್ವಾ ಇರಬೇಕು, ದೃಷ್ಟಾತ್ಮನಃ ಭಗವತಃ ನಿಯ ದೃಷ್ಟಾತ್ಮನಃ ಭಗವತಃ ನಿಯಮಾವಲೋಪಂ ತಪ ಆದೇಹೇ ಭಂಗಂ ಅನಂಗಸ್ಯ ಪೃತನಃ ಸೇನಾಸ್ಥಾನೀಯ ದೇವಸ್ತ್ರೀಯ ಘಟಿತಂ ಕರ್ತುಂ ನಶೇಕು ಇತ್ಯನ್ವಯ. ಹಾಗೇನಾಯಿತು, ಪರಮಾತ್ಮನನ್ನ ನಿಯಮ ಅವಲೋಪಂ, ನಾರಾಯಣ ನರ ಇಬ್ಬರು ತಪಸ್ ಮಾಡ್ತಾ ಇರ್ತಾರೆ, ಏಕಾಸ್ಕಂದ್ರೆ ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ, ಇದೇ ಕಥೆನೆ ವಿಸ್ತಾರವಾಗಿ ಹೇಳ್ತಾರೆ. ನಾರಾಯಣ ದೇವರು ನರ ಇಬ್ಬರು ತಪಸ್ ಮಾಡ್ತಿದ್ದಾಗ ಇಂದ್ರದೇವರು ಏನ್ ಮಾಡಿದರು, ಇಂದ್ರೋ ವಿಶಂಕ್ಯ ಮಮಜಾ ಮಮಧಾಮ ಜಿಗೃಕ್ಷತೀತಿ. ಓಹೋ, ಇತ ನನ್ನ ಸ್ವರ್ಗ ಇಂದ್ರ ಪದವಿ ಮೇಲೆ ಕಣ್ಣಿಟ್ಟಿರಬೇಕು ತಿಳ್ಕೊಂಡ್ಬಿಟ್ಟಿರುತ್ತೆ ನಾರಾಯಣನನ್ನ. ಬರೇನು ತಿಳ್ಕೊಂಡ್ರು, ಇಂದ್ರ ಪದವಿಯಲ್ಲಿ ಕಣ್ಣಿಟ್ಟಿರಬೇಕು ಅಂತೇಳಿ, ಗೊತ್ತಾಯ್ತಾ, ಗಾಬರಿ ಆಯ್ತು ಅವ್ರಿ. ತಕ್ಷಣ ಏನ್ ಮಾಡಿದ್ರು, ರಂಭಾದೇವು ದೊಡ್ಡ ಅಪ್ಸರಿಯ ಸಮುದಾಯವನ್ನೇ ಕಳಿಸಿಕೊಟ್ರು. ಅವರೆಲ್ಲ ಬಂದು ಏನ್ ಮಾಡಿದ್ರು, ದೇವಿಯಸ್ತು ಅನಂಗಪೃತನಾಹ ಘಟಿತುಂ ನ ಶೇಕು. ಪರಮಾತ್ಮನ ನರ್ತನಾದಿಗಳನ್ನು ಮಾಡಿದ್ದೇ ಮಾಡಿದ್ದೆ, ಎಷ್ಟೊತ್ತು ಮಾಡಿದ್ರೆ ಏನೂ ಆಗಲೇ ಇಲ್ಲ. ಅವ್ರಿಗೇನಾಯ್ತು, ಬಹುಶಃ ನೋಡಿರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ರು. ಪರಮಾತ್ಮ ನಕ್ಕಾಗ ತಕ್ಷಣ ಅರ್ಥ ಆಯ್ತು ಇವರಿಗೆ, ನೋಡಿ ಸುಮ್ಮನೆ ಇದ್ದಾನೆ ಅಂತ ಗಾಬರಿ ಆಗಿಬಿಡ್ತಾನೆ, ಎಲ್ಲ ನಡುಗ್ತಾನೆ ಅಂತಕೊಂಡ್ಬಿಟ್ರು. ತಕ್ಷಣ ಏನ್ ಮಾಡ್ತಾನೆ, ಮಾ ಭೈಷ್ಟ ಭೋವದನ ಮಾರುತ ದೇವವಧ್ವಃ, ಯಾರು ಗಾಬರಿ ಆಗಬೇಕಾಗಿಲ್ಲ, ನಿಮ್ಮ ಮನೆ ವಾರ ಇಷ್ಟೇ ಮೂತ ಎಲ್ಲ ವಾಪಸ್ ಹೋಗ್ರಿ ಅಂತ ಹೇಳಿಬಿಟ್ಟು ತನ್ನ ತೊಳೆ ಮುಟ್ಕೋತಾನೆ. ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಸಾವಿರಾರು ಜನ ಅಪ್ಸರಸ್ತ್ರೀಯರು ಹುಟ್ಟಿ ಬರ್ತಾರೆ. ಅವರೆಲ್ಲ ಎಂಥವ್ರು ಅಂದ್ರೆ ಬಂದವರು ಏನು ಬಂದಿರಲ್ಲ, ಅವ್ರ ಮುಂದೆ ಏನೂ ಅಲ್ಲ ಇವರೆಲ್ಲ ಕೂಡ. ಆಗ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಆಗ ಆಸಾಮ್ ಏಕತಮಾಮ್ ಬೃಂಧಂ, ಒಬ್ಬಳನ್ನ ನಾಡಿಸ್ಕೊಡ್ರಿ ಅಂತ ಹೇಳ್ತಾರೆ, ಒಬ್ಬಳನ್ನ ನಾಡಿಸ್ಕೊತಾರೆ. ಅವಳಿಗೆ ಉರ್ವಶಿ ಅಂತ ಹೆಸರು, ಆ ಉರ್ವಶಿಯನ್ನು ಒಯ್ದು ಇಂದ್ರದೇವರಿಗೆ ಕಾಣಿಕೆ ಅಂತ ಕೊಡಿ ಅಂತ ಹೇಳ್ತಾರೆ. ಅವರು ಕಳಿಸಿದ್ದು ತಪೋಭಂಗ ಮಾಡಲಿಕ್ಕೆ, ಇಂದ್ರದೇವರ ತಪೋಭಂಗ ಮಾಡಲಿಕ್ಕೆ ಪರಮಾತ್ಮ ಕಳಿಸಿಬಿಡ್ತಾನೆ. ಅದೆಲ್ಲ ಹೇಳ್ತಕ್ಕಂಥ ಇದು ಮುಂದೆ ಶೋಕದ ಹೇಳ್ತಾರೆ, ವಿಸ್ತಾರವಾಗಲ್ಲ ಹೇಳ್ತಾರೆ. ದೃಷ್ಟಾತ್ಮನೋ ಭಗವತಃ ನಿಯಮಾವಲೋಪಂ ದೇವ್ಯಸ್ತು ಅನಂಗ ಪೃತನಾಹ ಘಟಿತುಂ ನ ಶೇಕು. ಭಗವತಃ ನಿಯಮಾವಲೋಪಂ ಘಟಿತುಂ ನ ಶೇಕು, ಪರಮಾತ್ಮನ ವ್ರತಭಂಗವನ್ನು ಮಾಡಲಿಕ್ಕೆ ಅವರ ಕೈಲೇ ಯಾರು, ದೇವ್ಯಸ್ತು ಅನಂಗ ಪೃತನಾಹ, ಅನಂಗ ಅಂದ್ರೆ ಮನ್ಮಥ, ಅವನ ಸೈನ್ಯಕರ ಸೈನ್ಯದಲ್ಲಿ ಸೇರಿದ ರಂಭ ಮೊದಲಾದ ಎಲ್ಲರೂ ಸಹ ಸೇರಿದರೂ ಕೂಡ ನಿಯಮಾವಲೋಪಂ ಘಟಿತುಂ ನ ಶೇಕು, ನಿಯಮವನ್ನು ಭಂಗ ಮಾಡಲಿಕ್ಕೆ ಸಮರ್ಥರಾಗಲೇ ಇಲ್ಲ. ಅದು ವಿಶಿಷ್ಟವಾದ ರೂಪ ಇದು. ಬದರಿಗೆ ಹೋದಾಗ ನಾರಾಯಣ ದೇವರು ತಪಸ್ ಮಾಡಿದ್ದಲ್ಲಿ, ಎಲ್ಲ ಇಂದ್ರದೇವರು ಕಳಿಸಿಕೊಟ್ಟಿದ್ದಲ್ಲಿ, ಅವರೆಲ್ಲ ಪರಾಭೂತರಾದಿದ್ದಲ್ಲಿ ಅಂತ ಗೊತ್ತಾಗಿದ್ರೆ ಏನಾಗುತ್ತಾಗ ಅದ್ರ ಮಹತ್ವ ಏನಂತ ತಿಳಿ. ಅವು ಪಕ್ಕದಲ್ಲಿ ಉರ್ವಶಿ ಪರ್ವತ ಅಂತಿದೆ, ನಾರಾಯಣ ಪರ್ವತ ಬಲಗಡೆಗಿರೋದ ಉರ್ವಶಿ ಪರ್ವತ, ಅಲ್ಲೇ ಉರ್ವಶಿ ಹುಟ್ಟಿದ್ದು ಅಂತ ಹೆಸರು. ಎದುರುಗಡೆ ನರಪರ್ವತ, ನಾರಾಯಣ ಪರ್ವತದಲ್ಲೇ ನಾರಾಯಣ ದೇವರು ಗುಡಿ ಇರೋದು. ಎಕ್ಸಾಕ್ಟ್ ಆಪೋಸಿಟ್ ಇರೋದು ಯಾವುದು, ನರಪರ್ವತ. ನಾರಾಯಣ ತಪಸ್ ಮಾಡಿದ ಜಾಗ ಇದು, ನರ ತಪಸ್ ಮಾಡಿದ ಜಾಗ ಅದು, ಉರ್ವಶಿ ಹುಟ್ಟಿದ ಜಾಗ ಇದು. ಅಲ್ಲಿ ಋಷಿಗಂಗಾ ಅಂತ ಒಂದು ನದಿ ಹುಟ್ಟಿ ಬರುತ್ತೆ, ಮುಂದೆ ಅಲಕಾನಂದ ಸೇರಿ ಮುಂದೆ ಹೋಗುತ್ತೆ. ಎಲ್ಲಿ ಎಲ್ಲಿದೆ, ಅಲ್ಲ ಅದು ಕೈಲಾಸ, ಇನ್ನು ಮುಂದೆ ಕೈಲಾಸ ಪರ್ವತ. ಎಲ್ಲ ಗಡ್ಡ ಕಣ್ಣಿನ ಮೋಕ್ಷ ಕೊಟ್ಟಿದ್ದು ಇಲ್ಲಿ, ಇಲ್ಲಿ ಅಲಕಾನಂದ ಹತ್ರ ಮುಂದೆ ತಪಸ್ ಮಾಡಿದ್ದು ಅಲ್ಲಿ ಕೈಲಾಸದವರು. ಅದು ಬೇರೆ, ಅಲ್ಲಿ ಇದೇ ತೋರಿಸ್ತಾರೆ, ನಮಗೆ ಸಂಬಂಧಪಟ್ಟಿದ್ದಾರೆ ಇದೇ ತೋರಿಸ್ತಾರೆ ಅದನ್ನ. ಬಟ್ ಇದರಲ್ಲಿ ಇದರಲ್ಲಿ ಪುರಾಣದಲ್ಲಿ ಏನೂ ಬರೋದಿಲ್ಲ ಅಂದ್ರೆ, ಆಯ್ನ ಕಾಲದಲ್ಲಿ ಇರೋದೇ ಅದು, ಪ್ರಸಿದ್ಧಿ ಈ ರೀತಿ ಯಾವುದಕ್ಕೂ ಬಂದಿಲ್ಲ. ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟಿಯ ರೋಷಂ ದಹಂತಮುತ ತೇ ನ ದಹಂತ್ಯ ಸಹ್ಯಂ ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮ ಕಥನ್ನು ಪುರರಸ್ಯ ಮನಶ್ರಯೇತ. ಅದನ್ನೇ ಆ ರೂಪನೇ ವರ್ಣನೆ ಮಾಡ್ತಾರೆ. ಇವರೆಲ್ಲ ಏನ್ ತಿಳ್ಕೊಂಡು ಹರಿಗೆ ಕಾಮ ಬರುತ್ತೆ, ತಪಸ್ ಭಂಗವಾಗುತ್ತೆ ಅಂತ ತಿಳ್ಕೊಂಡಿದ್ರು. ಕಾಮ ಕಥನ್ನು ಪುನರಸ್ಯ ಮನಶ್ರಯೇತ ಕಾಮಂ ದಹಂತಿ ಕೃತಿನಃ ನಾನು ರೋಷ ದೃಷ್ಟಿಯ ರೋಷಂ ದಹಂತಂ ಉತ ತೇ ನ ದಹಂತಿ ಅಸಹ್ಯಂ ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮ ಕಥನ್ನು ಪುನರಸ್ಯ ಮನಃ ಶ್ರೇಯೇತ. ಈಗ ಕ್ರೋಧವತೆಯವ ಮನಸಿ ಕಾಮ ಪದಂ ಲಭತೆ ಹರೇಸ್ತು ಸಯವ ಪದಂ ನಾಪ್ನೋತಿ. ಅವರೇನು ತಿಳ್ಕೊಂಡ್ರು ಪರಮಾತ್ಮ ಕೋಪಗೊಳ್ಳಲೇ ಇಲ್ಲ. ಕೋಪ ಬರೋದು ಯಾರಿಗೆ ಅಂತ ಪ್ರಶ್ನೆ ಆಗ. ಕೋಪ ಬರೋದು ಯಾರಿಗೆ? ಕಾಮ ಇದ್ದು ಈಡೇರದ ಹೋದವರಿಗೆ. ಏನು ಬೇಕಾಗಿರುತ್ತೆ ಸಿಗೋದಿಲ್ಲ, ಸಿಟ್ಟು ಬರುತ್ತೆ. ಕಾಮಾತ್ ಕ್ರೋಧ ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ. ಪರಮಾತ್ಮನಿಗೆ ಕಾಮನೆ ಇಲ್ಲ ಅಂದ್ರೆ ಕ್ರೋಧ ಎಲ್ಲಿಂದ ಬರಬೇಕು? ಹರೇಸ್ತು ಸಯೇವ ಪದಂ ನಾಪ್ನೋತಿ ನಿತರಾಂ ಕಾಮ ಅತಃ ತತ್ಸಾಧನಂ ನ ಕಾರ್ಯಕ್ಷಮ ಓದಿತ್ಯ ಕಾಮಮಿತಿ. ಆದ್ದರಿಂದ ಕಾಮನಿಗೆ ಏನೂ ಮಾಡಲಿಕ್ಕಾಗಲೇ ಇಲ್ಲ ಪರಮಾತ್ಮನನ್ನ ಪರಮಾತ್ಮನ ಮೇಲೆ. ಕೃತಿನಃ ಮಹಾತ್ಮನಃ ಶಂಕರಾದಯ ರೋಷಾವಿಷ್ಟ ದೃಷ್ಟ್ಯ ದೃಷ್ಟ್ಯಕಾಮಂ ದಹಂತಿ ನನು ಪ್ರಸಿದ್ಧೋಯಮರ್ಥ. ಅಲ್ಲಿ ಹೇಳ್ತಾರೆ ಕಾಮಂ ದಹಂತಿ ಕೃತಿನಃ ನಾನು ರೋಷ ದೃಷ್ಟ್ಯ. ರುದ್ರದೇವರು ಏನ್ ಮಾಡಿದ್ರು? ತಮ್ಮ ತಪಸ್ಸನ್ನು ಭಂಗ ಮಾಡೋಕ್ಕೋಸ್ಕರವಾಗಿ ಕಾಮ ಬಂದಾಗ ಏನ್ ಮಾಡಿ ಸುಟ್ಟಾಕಿಬಿಟ್ರು. ರೋಷಂ ದಹಂತ ಮುತತೆ ನ ದಹಂತಿ ಅಸಹ್ಯಂ. ಅವರು ಕಾಮವನ್ನು ದಹನ ಮಾಡಿದ್ರು, ಪರಮಾತ್ಮ ದಹನ ಮಾಡಲಿಲ್ಲ. ಯಾತಕ್ಕೆ? ಅವ್ರಿಗೆ ಕಾಮ ಎತ್ತು ಪರತಕ್ಕೆ ಹೋದ್ರು, ಕೋಪ ಬಂತು, ಸುಟ್ಟಾಕಿದ್ರು. ಪರಮಾತ್ಮ ಯಾಕೆ ಮಾಡಲಿಲ್ಲ ಅಂದ್ರೆ ಆತನಿಗೆ ಕಾಮವೇ ಇಲ್ಲ ಅಂದ್ರೆ ಕ್ರೋಧ ಬರೋದೇ ಇಲ್ಲ. ತೀಪಿ ದಹಂತಂ ರೋಷಂ ನ ದಹಂತಿ. ಅವರೆಲ್ಲ ಕಾಮದಿಂದ ಕೂಡಿ ಈಡೇರದೆ ಹೋದಾಗ ರೋಷವನ್ನು ಒಂದು ಹೊಂದಿ ಕಾಮವನ್ನು ದಹನ ಮಾಡ್ತಾರೆ. ಆದ ರೋಷಂ ದಹಂತ ಮುತತೆ ನ ದಹಂತಿ ಅಸಹ್ಯಂ. ಆದ್ರೆ ಕೋಪ ಬಿಡ್ಲಕ್ಕೆ ಅವ್ರಿಗೆಲ್ಲ ಆಗ್ಲಿಲ್ಲ. ರುದ್ರದೇವರು ಕಾಮ ಗೆದ್ರು, ಕ್ರೋಧ ಗೆಲ್ಲಕ್ಕಾಗ್ಲಿಲ್ಲ ಅವ್ರ ಕೈಲಿ. ಅರ್ಥ ಆಯ್ತಾ? ಮನ್ಮಥ ಬಾಣ ಬಿಟ್ಟ ಅದನ್ನ ಗೆದ್ರು, ಆದ್ರೆ ಕಾಮನ ಮೇಲೆ ರೋಷ ಬಂದು ಸುಟ್ಟಾಕಿಬಿಟ್ರು. ಅರ್ಥ ಆಯ್ತಾ? ಈಗ ರುದ್ರ ಪರಮಾತ್ಮ ಏನ್ ಮಾಡ್ದ? ಕಾಮನೂ ಇಲ್ಲ, ರೋಷನೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ವಿಶೇಷವಾದ ಹಿರಿಮೆಯನ್ನು ಹೇಳ್ತಾರೆ. ಸೋಯಂ ಯದಂತರಮಲಂ ನಿವಿಶಂತಿ ತೇತಿ. ಕಾಮ ಯದಂತರಂ ನಿವಿಶನ್. ಪರಮಾತ್ಮನ ಹೋಗ ಕಡಗಡ ನಡೀಬಿಡ್ತಾನೆ, ಹೋಗ್ಲಿಕ್ಕಾಗೋದಿಲ್ಲ. ಅಂಥ ಕಾಮ ಕಥನ್ನು ಪುನರಸ್ಯ ಮನಶ್ರಯೇತ. ಅಂಥ ಕಾಮ ಪರಮಾತ್ಮನ ಮನಸ್ಸಿನೊಳಗೆ ಹೋಗೋದು ಹೇಗೆ ಸಾಧ್ಯ? ಆದ್ದರಿಂದ ನಾರಾಯಣ ರೂಪವನ್ನು ಯಾವುದೇ ರೀತಿಯಲ್ಲೂ ಕೂಡ ಅವರು ವಿಚಲಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಅಂತ ಹೇಳಿ ಒಳ್ಳೆ ಯುಕ್ತಿಯಿಂದ ಹೇಳಿದರೆ ಮಾತನ್ನು. ಕಂಚನ ಅವಸಾರ ಮಾಸಾಧ್ಯಪಿ ಇತ್ಯರ್ಥೇ ಪುನರೀತಿ. ವಿದ್ಧ ಸಪತ್ಯುಜಿತ ಪತ್ರಿಭಿ ಅಂತಿ ರಾಜ್ಞೋ ಬಾಲೋಪಿ ಸನ್ ಅಪಗತಃ ತಪಸೇವನಾಯ ತಸ್ಮಾ ಅದಾತ್ ಧ್ರುವಗತಿಂ ಗೃಣತೆ ಪ್ರಸನ್ನೋ ದಿವ್ಯಾಸ್ತು ವಂತಿ ಮುನಯೋ ಯದುಪರ್ಯಧಸ್ತಾತ್. ಈಗ ಧ್ರುವನಿಗೆ ಸದ್ಗತಿ ಕೊಟ್ಟ ರೂಪ ಧ್ರುವನಾರಾಯಣ ರೂಪನೊಡನೆ ಮಾಡ್ತಾ ಇದ್ದಾರೆ. ಧ್ರುವ ಎಂಥದ್ದು? ವಿದ್ಧ ಸಪತ್ಯುಜಿತ ಪತ್ರಿಭಿ ಅಂತಿ ರಾಜ್ಞ ಬಾಲ ಅಪಿ ಸನ್ನಪಗತ ತಪಸೇವನಾಯ ತಸ್ಮೈ ಅದಾತ್ ಧ್ರುವಗತಿಂ ಗೃಣತೆ ಪ್ರಸನ್ನ ದಿವ್ಯಾಹ ಸ್ತುವಂತಿ ಮುನಯ ಯತ್ ಉಪರಿ ಅಧಸ್ತಾತ್. ಏನಾಯ್ತೀಗ? ರಾಜ್ಞ ಅಂತಿ, ಅಂತಿ ಅಂದ್ರೆ ಹತ್ತಿರ. ಯಾರ ಹತ್ತಿರ? ತಂದೆಯಾದ ಉತ್ತಾನಪಾದನ ಹತ್ತಿರನೇ. ಸಪತ್ನುದಿತ, ಸಪತ್ನಿ ಅಂದ್ರೆ ಮಲತಾಯಿ, ಅವಳಿಂದ ಉದಿತ ಹೇಳಲ್ಪಟ್ಟಂತಹ ಪತ್ರಿಭಿಹಿ ಎಂತ ಮಾಕ್ಕತಕ್ಕದ ಬಾಣಗಳು. ಅದರಿಂದ ವಿದ್ಧ ವಾಗ್ಬಾಣಗಳು ಅಂತ ಕರೀತಾರೆ. ಮನಸ್ಸನ್ನು ನೋಯಿಸೋದ್ರಿಂದ ವಾಕ್ಕನೇ ಕೆಟ್ಟ ಮಾತನೇ ಅಂತ ಕರೀತಾರೆ, ಬಾಣಗಳು ಅಂತ ಕರೀತಾರೆ. ಸಪತ್ವಿದಿತ ಪತ್ರಿ, ಪತ್ರಿ ಅಂದ್ರೆ ಬಾಣಗಳು ಅಂತ ಅರ್ಥ. ಯಾರವಳು ಸುರುಚಿಯ ಉಗ್ರವಾದ ಮಾತುಗಳಂದ ವಿದ್ಧ ನೊಂದಂತಹ ಬಾಲಹಾಪಿ ಧ್ರುವ ಚಿಕ್ಕ ಹುಡುಗನಾಗಿದ್ರು ಕೂಡ ಸನ್ ಅಪಗತಃ ತಪಸೇ ವನಾಯ. ವನಾಯ ತಪಸೇ ಅಪಗತಃ, ವನ ತಪಸ್ ಮಾಡೋಕ್ಕೋಸ್ಕರ ಕಾಡಿಗೆ ಹೊರಟ. ತಸ್ಮೈ ಅದಾ ಧ್ರುವಗತಿಂ ಗೃಣತೆ ಪ್ರಸನ್ನ. ತಸ್ಮೈ ಗೃಣತೆ, ಗೃಣ ಅಂದ್ರೆ ಸ್ತೋತ್ರ ಮಾಡತಕ್ಕಂತಹ. ತಸ್ಮೈ ಆ ಬಾಲಕ ಧ್ರುವನಿಗೆ ಪ್ರಸನ್ನ, ಪ್ರಸನ್ನನಾಗಿ ಧ್ರುವಗತಿಂ ಅದಾತ್, ಧ್ರುವಗತಿಯನ್ನ ಶಾಶ್ವತವಾದ ಗತಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ. ದಿವ್ಯಾಸ್ತುವಂತಿ ಮುನಯೋ ಯದುಪರ್ಯಧಸ್ತಾತ್. ಆ ರೂಪವನ್ನ ದಿವ್ಯಾಹ ಮುನಯ ದೇವಲೋಕದ ಮುನಿಗಳು ದೇವರ್ಷಿಗಳೆಲ್ಲ ಕೂಡ ಉಪರ್ಯಧಸ್ತಾತ್ ಮೇಲೂ ಕೆಳಗು ಸ್ತುವಂತಿ ಕೊಂಡಾಡ್ತಾ ಇದ್ದಾರೆ. ಮೇಲಿನವರು ಕೊಂಡಾಡ್ತಾರೆ, ಕೆಳನವರು ಕೊಂಡಾಡ್ತಾ ಇದ್ದಾರೆ. ಅಥವಾ ಧ್ರುವಗತೆಯೇ ಉಪರಿ ಅಧಸ್ತ ಮುನಯ ಯಾಮಸ್ತುವಂತಿ. ಆ ಧ್ರುವಗತಿಯನ್ನು ಕೊಟ್ಟ ಎಂಥ ಧ್ರುವಗತಿ ಅಂದರೆ ಉಳಿದ ದೇವತೆಗಳಿಗೆಲ್ಲ ಉಳಿದ ದೇವತೆಗಳ ಧ್ರುವನಕ್ಷತ್ರವನ್ನು ಪ್ರದಕ್ಷಿಣೆ ಹಾಕ್ತಾರಂತೆ. ಉಪರಿ ಅಧಸ್ತಾತ್ ಸುತ್ತತಕ್ಕಂಥ ಒಂದು ದಿವ್ಯವಾದ ಗತಿಯನ್ನು ಪರಮಾತ್ಮ ಕೊಟ್ಟ. ಇದಕ್ಕೆ ವಾಸುದೇವ ರೂಪ ಅಂತ ಹೆಸರು. ಅವತಾರೋ ಮಹಾವಿಷ್ಣೋ ವಾಸುದೇವ ಇತೀರಿತಃ ಇದೈತಿ ಗಿನ್ನಾಮ ಅವತಾರ ಇತಿ ಶಂಕಾ ನಿರಸ್ತೇತಿ. ವಾಸುದೇವ ರೂಪದಿಂದ ಹೇಗೆ ಮಾಡ್ತಾನೆ? ನಾರದ ಏನು ಹೇಳ್ಕೊಟ್ಟಿರ್ತಾರೆ ಹೋಗ್ಬೇಕಾದ್ರೆ ಆತನಿಗೆ ವಾಸುದೇವ ಮಂತ್ರವನ್ನು. ಆದ್ದರಿಂದ ಪ್ರತ್ಯಕ್ಷವಾದ ರೂಪ ಯಾವುದು? ವಾಸುದೇವ ರೂಪ. ಆ ರೂಪವನ್ನು ವರ್ಣನೆ ಮಾಡಿ ಇಂಥ ಅಪೂರ್ವವಾದ ರೂಪ ಇದು, ಬಾಲಕನಿಗೆ ಸದ್ಗತಿ ಕೊಟ್ಟ ರೂಪ ಇದು. ಅದು ಶಾಸ್ತ್ರ ಮಾಡಿದ್ ನೋಡಿದರೆ ಒಬ್ಬ ಬಾಲಕ, ಕೊಟ್ಟ ಗತಿ ನೋಡಿದರೆ ಧ್ರುವ. ಇಲ್ಲಿ ಕಂಪ್ಯಾರಿಸನ್ ನೋಡಿ. ಒಬ್ಬ ಹುಡುಗ ಪ್ರಾರ್ಥನೆ ಮಾಡಿದರೆ ಕೊಟ್ಟು ಹುಡುಗ ಏನು ಕೊಡ್ತಾರೆ? ಚಾಕ್ಲೇಟ್ ಬಿಸ್ಕತ್ ಕೊಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಇನ್ನೇನು ಕೊಡ್ತಾರೆ ಹುಡುಗ ಏನು ಕೊಡ್ತಾರೆ? ಬಾಲ ಕೊಡೋದಿಲ್ಲ. ಯಾತಕ್ಕೆ ಅವ್ರಿಗೆ ಅರ್ಥನಾಗೋದಿಲ್ಲ ಅಂತೇಳಿ. ಆದರೆ ಎಂಥ ಧ್ರುವ ಇವನು, ಪರಮಾತ್ಮ ಕೊಟ್ಟ ಗತಿ ಎಂಥದ್ದು ಅಂದರೆ ದೇವಮುನಿಗಳು ಪ್ರದಕ್ಷಿಣೆ ಹಾಕಬೇಕಂತ ಗತಿಯನ್ನು ಪರಮಾತ್ಮ ಕೊಟ್ಟ ಅಂದರೆ, ಇಲ್ಲಿ ವಯಸ್ಸನ್ನು ಪರಮಾತ್ಮ ನೋಡಲಿಲ್ಲ, ಆತನ ಭಕ್ತಿಯಾದಿ ಸಾಧನೆಯನ್ನು ನೋಡಿದ ಅಂತ ಅರ್ಥ. ಯಾವುದು ಅದು ಹೇಳ್ತಾರೆ, ಧ್ರುವ ಪೂಜಿತ ಅಂತ ಹೇಳ್ತಾರೆ. ಶ್ರೀಕೇಶವ ಧ್ರುವ ವಿನಿರ್ಮಿತ ದಿವ್ಯ ಮೂರ್ತಿ ಅಂತಾನೆ ಅದರ ಮೇಲೆ ಕರಾವಲಂಬನ ಸ್ತೋತ್ರ ಇದೆ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತ ಹೇಳ್ತಾರೆ. ಯದ್ವೇನ ಮುತ್ಪಥಗತಂ ದ್ವಿಜವಾಕ್ಯ ವಜ್ರ ನಿಷ್ಪಿಷ್ಟ ಪೌರುಷಭಗಂ ನಿರಯೇ ಪತಂತಂ ಜ್ಞಾತ್ವಾರ್ಥಿತೋ ಜಗತಿ ಪುತ್ರ ಪತಂಚಲೇಭೇ ದುಗ್ಧಾ ವಸೂನಿ ವಸುಧಾ ಸಕಲಾನಿ ಏನ. ಇದು ಪೃಥುರೂಪ ವರ್ಣನೆ ಮಾಡ್ತಾರೆ. ಪೃಥುರೂಪ ಕೂಡ ಆವಿಷ್ಟರೂಪ. ಪೃಥುರೂಪ ಪೃಥ್ವರಾಜನೊಳಗೆ ಆವೇಶ ಮಾಡಿದ ರೂಪ ಇದು. ಯತ್ ಯಾವುದು ವೇನಂ ಉತ್ಪಥಗತಂ, ಉತ್ಪಥಗತಂ ವೇನಂ ದ್ವಿಜವಾಕ್ಯ ವಜ್ರ ನಿಷ್ಪಿಷ್ಟ ಪೌರುಷ ಭಗಂ ನಿರಯೇ ಪತಂತಂ ಜ್ಞಾತ್ವಾ ಅರ್ಥಿತ ಜಗತಿ ಪುತ್ರಪದಂ ಚ ಲೇಭೆ ದುಗ್ಧಾ ವಸೂನಿ ವಸುಧಾ ಸಕಲಾನಿ ಏನ. ಯತ್ ಯಾವ ವೇನಂ ಉತ್ಪಥಗತ, ಉತ್ಪಥ ಅಂದರೆ ದಾರಿ ತಪ್ಪದು, ಉತ್ಪಥಗತಂ ವೇನಂ ದಾರಿ ತಪ್ಪಿದಂಥ ವೇನನನ್ನ ದ್ವಿಜವಾಕ್ಯ ವಜ್ರ ನಿಷ್ಪಿಷ್ಟ ಪೌರುಷ ಭಗಂ ನಿರಯೇ ಪತಂತಂ. ಅವನೆಂಥವನು ದ್ವಿಜವಾಕ್ಯ ವಜ್ರ, ಬ್ರಾಹ್ಮಣರ ಮಾತು ಎಂಬ ವಜ್ರಾಯುಧದಿಂದ ನಿಷ್ಪಿಷ್ಟ ಪೌರುಷ ಭಗಂ, ಎಲ್ಲ ತನ್ನ ಪೌರುಷದ ಐಶ್ವರ್ಯ ಕಳ್ಕೊಂಡ್ಬಿಟ್ಟವನು. ಅದನ್ನು ಹೇಳ್ತಾರೆ, ಬ್ರಾಹ್ಮಣರ ಶಾಪಕ್ಕೆಂದು ಕೂಡ ಗುರಿಯಾಗಬಾರದು. ಅವನಾಗಿದ್ದಕ್ಕೇನಾಯಿತು, ಹುಂಕಾರ ಮಾಡಿದ್ದಕ್ಕೇನಾದವನು ಹತವಚ್ಚುತ ನಿಂದಯಾ ಅಂತ ಕರೀತಾರೆ. ಅದರಿಂದ ಏನಾದ್ರೆ ನರ ನಿರಯೇ ಪತಂತಂ, ಇಲ್ಲಿ ಸತ್ತ ಮುಂದೆ ನರಕಕ್ಕೆ ಹೋದ, ಡಬಲ್ ಲಾಸ್ ಅವನಿಗೆ, ಇಲ್ಲಿ ಸತ್ತ ಒಂದು ನರಕಕ್ಕೂ ಹೋದ ಅಂತ. ಎಂದು ಕೂಡ ಜ್ಞಾನಿಗಳ ದ್ರೋಹವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಜ್ಞಾತ್ವಾ ಅರ್ಥಿತ ಜಗತಿ ಅಂತ ಹೊತ್ತಿನಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿದರು. ವೇನಾ ಮಹಾಪಾಪಿಷ್ಟ, ಇವನಂತೂ ಸತ್ತೋದ, ಮುಂದೇನು ಗತಿ ಅಂತ ಪ್ರಾರ್ಥನೆ ಮಾಡಿದಾಗ ಜಗತಿ ಪುತ್ರ ಪದಂಚ ಲೇಭೆ, ಆತನ ಪುತ್ರನಾಗಿ ಪೃಥುರೂಪದಿಂದ ಅವತಾರವನ್ನು ಮಾಡಿದ. ಮೇಲ್ನೋಟಕ್ಕೆ ಏನಿಸುತ್ತೆ, ಈ ಪೃಥುವೇ ಸಾಕ್ಷಾತ್ ಅವತಾರ ಅಂತೇಳಿ ಅಲ್ಲ ಅಂತ ಆಚಾರ್ಯರು ಕೊಟೇಶನ್ ಕೊಟ್ಟ ಬ್ರಹ್ಮಾಂಡಗಳನ್ನು ಕೊಟ್ಟು ಸಾಕ್ಷಾತ್ ಅವತಾರ ಅಲ್ಲ ಅವತ, ಅವನೊಳಗೆ ಪರಮಾತ್ಮ ಏನ್ ಮಾಡಿದ್ದಾನೆ, ಆವೇಶ ಮಾಡಿದ್ದಾನೆ. ಏನಂತ ಅವತ ಒಪ್ಪುಗತಾನ ಅಲ್ಲ ಅಂತ ಹೇಳಿ, ದುಗ್ಧಾ ವಸೂನಿ ವಸುಧಾ ಸಕಲಾನಿ ಏನ. ಅದರಿಂದ ಏನ್ ಮಾಡ್ದ, ವಸುಧಾ ದುಗ್ಧ ಏನ್ ಮಾಡ್ದ, ಭೂಮಿ ಹಸುರೂಪದಲ್ಲಿ ನಿಂತ ದೃಪೃತರಾದ ಏನ್ ಮಾಡ್ತಾನೆ, ಭೂಮಿಯನ್ನು ಕರೀತಾನೆ. ಸಕಲಾನಿ ವಸೂನಿ ಏನ, ಆ ಮೂಲಕ ಏನೇನು ಕರೆದ, ಇವತ್ತು ಹಸುಗಳು ಹಾಲು ಕರೆಯೋದೇ ಕಷ್ಟ, ಏನು ಕರೆದಂತೆ ಸಮಸ್ತ ಐಶ್ವರ್ಯನೂ ಕರೆದು ಹಾಕಿಬಿಡ್ತಾನೆ. ಇದು ಯಾವ್ದರಿಂದ ಸಾಧ್ಯವಾಯಿತು, ಪರಮಾತ್ಮನ ಆವೇಶ ಇದ್ದಿದ್ದು ಸಾಧ್ಯವಾಯಿತು, ಹೊರತು ಇಲ್ಲದವರು ಸಾಧ್ಯವಾಗ್ತಿರಲಿಲ್ಲ. ಬರೀ ವೈರ್ ಏನು ಮಾಡುತ್ತೆ, ಕರೆಂಟ್ ಇದ್ದಾಗ ಏನೇನು ಮಾಡುತ್ತೆ ಯೋಚನೆ ಮಾಡಿ, ಕೊಲ್ಲುತ್ತೆ, ಇಲ್ಲುತ್ತೆ, ಬೀಸುತ್ತೆ, ಕುಟ್ಟುತ್ತೆ, ಏನೇನೋ ಮಾಡಾಕ್ಬಿಟ್ಟು ಕರೆಂಟ್ ಇದ್ದುಬಿಟ್ಟು. ಇಲ್ಲದ ಹೋದರೆ ಏನಿರೋ, ಪೃಥ್ವಿ ಚಕ್ರವರ್ತಿ ಒಳಗೆ ಪ್ರವೇಶ ಮಾಡ್ತಾನೆ, ಪ್ರವೇಶ ಅಂಬೋದು ಅರ್ಥ ಆಗುತ್ತಾಗ, ಪೃಥ್ವಿಯಕ್ಕೆ ಪ್ರವೇಶ ಇಲ್ಲ, ಅವಾಗ ಏನಾಗ್ಬಿಡ್ತಾನೆ, ಸಾಮಾನ್ಯನಾಗಿಬಿಡ್ತಾನೆ. ಪ್ರವೇಶ ಇದ್ದಾಗ ಏನಾಗ್ತಾನೆ, ಅಸಾಮಾನ್ಯ ವ್ಯಕ್ತಿ ಆಗ್ತಾನೆ. ಇದು ವೈಶಿಷ್ಟ್ಯ. ಯಾರು ಕರೆಂಟ್ಗೆ ಆವೇಶ ಇಲ್ಲ, ಕರೆಂಟ್ ತಾನೇ ಮಾಡೋ ಕೆಲಸ ಅದು ಕರ್ತದೆ. ಕರೆಂಟ್ಗೆ ಆವೇಶ ಬೇಕಿಲ್ಲ, ಇದಕ್ಕೆ ಮಾತ್ರ ಕರೆಂಟಿನ ಸಹಕಾರ ಬೇಕು. ಗೊತ್ತಿದ್ರು ಗೊತ್ತಾಗ, ಅದಕ್ಕೆ ಇಲ್ಲಿ ಹೇಳಿಬಿಟ್ಟು ಮುಂದೆ ವಿಸ್ತಾರವಾಗಿ ಹೇಳ್ತಾರಲ್ಲ ಗೊತ್ತಾಗುತ್ತೆ, ಸಂಕ್ಷೇಪ ವಿಸ್ತಾರ. ಮೊದಲೇನು ಮಾಡಿಬಿಟ್ರೆ ಈಗ ಸೂಕ್ಷ್ಮ ಸ್ತೋತ್ರ ಮಾಡ್ತಾರೆ, ಅದು ವಿಸ್ತಾರವಾಗಿ ಅಲ್ಲಿ ಕಾಣ್ತಾರೆ. ಕರ್ತ ಯಾವುದೇ ಒಂದು ಸಮಾರಂಭದಲ್ಲಿ ಪರಿಚಯ ಎಲ್ಲ ಮಾಡ್ಕೊಳಕ್ಕಾಗತ್ತೆ, ಏನು ಮಾಡ್ತಾರೆ, ಅದು ಎರಡು ಮಾತು ಹೇಳ್ತಾರೆ. ವಿಶೇಷ ಬೇಕಾದ್ರೆ ನೋಡ್ಕೊಡ್ರಿ ಅಂತ ಹೇಳ್ತಾರೆ, ಆತ ಅದೇ ಅದೇ ಗಂಟೆ ಆಗಿಬಿಡುತ್ತೆ ಕೊನೆಗೆ. ಇಲ್ಲಿ ಪ್ರಸಂಗ ಏನು ಬಂದಿದೆ, ಈಗ ಎಲ್ಲ ಅವತಾರನೂ ಹೇಳಬೇಕಾಗಿದೆ. ಅದಕ್ಕೇನು ಮಾಡ್ತಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅದನ್ನು ಹೇಳ್ತಾರೆ. ಏನೋ ಮಹಾದುಷ್ಟನಾಗಿದ್ದ, ಅವನು ಸತ್ತ ಹಾಳಾಗಿ ಹೋದ, ಅವನ ಮಗನಾಗಿ ಅವತಾರವನ್ನು ಪೃಥ್ವಿಚಕ್ರವರ್ತಿ ಮಾಡಿದ, ನೀನು ಅವನೊಳಗೆ ಸೇರಿ ಭೂಮಿಯನ್ನೇ ಕರೆದೆ, ಹೊಸಗಳನ್ನೆಲ್ಲ ಕೂಡ ಏನು ಮಾಡಿದೆ, ಮತ್ತೆ ವಾಪಸ್ ತಂದಿ, ಇಂಪಾರ್ಟೆಂಟ್ ಸಾಧನೆ ಹೇಳ್ಬಿಡ್ತಾರೆ. ರಾಯರು ಏನು ಮಾಡಿ ಪರಿಮಳ ಬರೆದ್ರು, ಪರಿಮಳ ಒಂದು ಬರೆದಿದ್ದ ಅವರಾಗಿದ್ರೆ, ಎಷ್ಟೊಂದು ಬರೆದಿದ್ದಾರೆ, ಹೌದಾ, ಕಲ್ಪವೃಕ್ಷ ಕಾಮ ಇನ್ನೂ ಎಷ್ಟೆಷ್ಟೋ ಮಾಡಿದ್ದಾರೆ. ಅದು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ, ಮುಖ್ಯವಾದ ಮಾತು ಹೇಳ್ತಾರೆ, ರಾಯರು ವಾದ್ಯರಾಸರು ಯುದ್ಧ ಮೇಲಿಕ ಬರೆದ್ರು, ಅರ್ಥ ಆಯ್ತಾ. ಆ ರೀತಿ ಪೃಥ್ವಿಚಕ್ರವರ್ತಿ ಎಷ್ಟೋ ಕೆಲಸ ಮಾಡಿದ್ರು ಕೂಡ ವಿಶಿಷ್ಟ ಕೆಲಸಗಳನ್ನು ಮಾತ್ರ ಹಿಂಟ್ ಮಾಡ್ತಾರೆ. ನಾಭೇ ಅದು ಇದ್ಯಾವುದಕ್ಕೆ ಗೊತ್ತಾಗಲ್ಲ, ಓದ್ಕೊಂಡ್ರೆ ಗೊತ್ತಾಗಲ್ಲ, ಓದ್ಕೋಬೇಡಿ ಕೇಳಿ ಅಂತಾನೆ ಹೇಳಿರೋದು ಅವರಿಗೆ. ನಾವು ಓದ್ಕೊಂಡ್ರೆ ಗೊತ್ತಾಗಲ್ಲ, ಅವ್ರು ಓದ್ಕೊಳಕ್ಕೆ ಹೇಳೇ ಇಲ್ಲ ಅವರು, ಫಸ್ಟ್ ಏನು ಮಾಡಿದ್ದಾರೆ, ಕೇಳಿ ಅಂತಾನೆ ಹೇಳಿದರು. ನಾಭೇರಸೌ ವೃಷಭ ಆಸ ಸುದೇವಿ ಸೂನು ಯೋ ವೈ ಚಚಾರ ಸಮದೃಕ್ ಹೃದಯ ಯೋಗಚರ್ಯಾಂ ಯತ್ಪಾರಮಹಂಸ್ಯಂ ಋಷಯ ಪದ ಮಾಮನಂತಿ ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಗಹ. ಇದು ಋಷಭ ರೂಪದ ವರ್ಣನೆ. ಈಗ ಋಷಭ ರೂಪ, ನಾಭೇ ಅಸೌ ವೃಷಭ ಆಸ ಸುದೇವಿ ಸೂನು ಯಹ ವೈ ಚಚಾರ ಸಮದೃಕ್ ಹೃದಿ ಯೋಗಚರ್ಯಾಂ ಯತ್ಪಾರಮ ಹಂಸ್ಯಂ ಋಷಯ ಪದಂ ಆಮನಂತಿ ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಘ. ಪರಮಾತ್ಮ ಏನ್ ಮಾಡದ, ನಾಭೇಹೇ ಸುದೇವಿ ಸೂನು ವೃಷಭ ಆಸ. ಸುಮ್ಮನೆ ಓದ್ಕೊಂಡ್ರೆ ಏನಾಗುತ್ತೆ, ಪರಮಾತ್ಮ ನಾಭೆಯಿಂದ ಹುಟ್ಟಿಬಿಟ್ಟ ಅಂತೇಳಿ. ನಾಭೆಯಿಂದ ಹುಟ್ಟಿದವ್ರು ಯಾರು? ಬ್ರಹ್ಮದೇವರು. ಪರಮಾತ್ಮ ಅಲ್ಲ ಇಲ್ಲಿ ನಾಭೆ ಅಂತ, ನಾಭೆರಾಜ ನಾಭೆರಾಜ ಆತ. ನಾಭೆ ಅಂತ ಈ ನಾಭೆ ಅಲ್ಲ, ನಾಭೆ ಅನ್ನೋ ರಾಜರಿಂದ ಸುದೇವಿ ಸೂನು. ಸುದೇವಿ ಯಾರು? ಮೇರುದೇವಿ. ಹೆಸರೇನ ಆಕೆಗೆ? ಸುದೇವಿ ಅಂತ ಹೇಳಿ. ನಾಭಿ ಮತ್ತು ಸುದೇವಿಯರ ಮಗನಾಗಿ ವೃಷಭ ಆಸ, ವೃಷಭ ರೂಪದಿಂದ ಪರಮಾತ್ಮ ಪ್ರಾದುರ್ಭೂತನಾದ. ಯೋವೈಚಚಾರ, ಆ ರೂಪದಿಂದ ಏನ್ ಮಾಡ್ತಾನೆ? ಸಮದೃಕ್ ಹೃದಯ ಯೋಗಚರ್ಯಾಂ, ಯೋಗರವನ್ನು ತೋರಿಸಿಕೊಡ್ತಾನೆ ಪರಮಾತ್ಮ. ಅವಧೂತಚರ್ಯ, ಅವಧೂತಚರ್ಯವನ್ನು ತೋರಿಸಿದ ರೂಪ ಈ ಒಂದು ವೃಷಭ ರೂಪ. ಯತ್ ಪಾರಮ ಹಂಸ್ಯಂ ಋಷಯ ಪದಮಾಮನಂತಿ, ಆತನ ಒಂದು ಸನ್ಯಾಸದ ವಿಶಿಷ್ಟವಾದಂತಹ ಹಿರಿಮೆಯನ್ನ ಋಷಿಗಳು ಕೊಂಡಾಡ್ತಾರೆ. ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಘ, ಪರಮಾತ್ಮ ಸ್ವಸ್ಥನಾಗಿ ಪ್ರಶಾಂತಕರಣನಾಗಿ ಪರಿಮುಕ್ತ ಸಂಘ, ಎಲ್ಲ ವಿಧವಾದಂಥ ಸಂಘವನ್ನು ತೊರೆದು ಅದನ್ನೇ ಜನ ಕಾಪಿ ಮಾಡಿ ಏನ್ ಮಾಡಿಬಿಟ್ರು, ಅರ್ಹತ ಮತ ಅಂತ ಬಂತು. ಜೈನ ಮತದ ಹುಟ್ಟಾಗಿದ್ದೆ ಅದರಿಂದ. ಅದಕ್ಕೆ ಪರಿಮುಕ್ತ ಸಂಘ, ಪ್ರಶಾಂತಕರಣ, ಸ್ವಸ್ಥ ಚಚಾರ, ಅದನ್ನೇ ಅವರ ವಿಶಿಷ್ಟವಾದ ಅವಧೂತಚರ್ಯೆ, ವಿಶಿಷ್ಟವಾದ ಸನ್ಯಾಸ ಎರಡನ್ನು ತೋರಿಸಿದ ರೂಪ ವೃಷಭ ರೂಪ. ಅಂಥ ರೂಪವನ್ನು ಕೊಂಡಾಡ್ತಾರೆ ಮುನಿಗಳು ಅಂತ ತಿಳಿಸಿದರು. ಅಲ್ಲಿ ತಂದೆ ಯಾರು, ತಾಯಿ ಯಾರು, ಏನು ಮಾಡದ, ಅದರಿಂದ ಏನಾಯಿತು, ಅದಿಷ್ಟು ವಿಷಯನೂ ಕೂಡ ಸಂಗ್ರಹ ಮಾಡಿ ಹೇಳಿದರು. ಸತ್ರೇ ವಮಾಸ ಭಗವಾನ್ ಹಯಶೀರ್ಷ ಏಷ ಸಾಕ್ಷಾತ್ ಸಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಅಖಿಲತೆ ಬತಾತ್ಮ ವಾಚೋ ಬಭೂವು ಉಶತೀಹಿ ಶತತೋಸ್ಯ ನಸ್ತಃ. ಸತ್ರೇ, ಹಯಗ್ರೀವರು ಪೂರ್ಣನೆ ಮಾಡ್ತಾರೆ, ಹಯಗ್ರೀವ ಅವತಾರ ಇದು. ಸತ್ರೇ ಮಮ ಆಸ ಭಗವಾನ್ ಹಯಶೀರ್ಷ ಏಷ ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯ ಮಖಮಯ ಅಖಿಲ ದೇವತಾತ್ಮ ವಾಚ ಬಭೂವು ಉಶತೀಹಿ ಶತತಃ ಅಸ್ಯ ನಃ ನಸ್ತಃ. ನಸ್ತಃ ಒಂದೇ ಪದ. ಸತ್ರೇ ಮಮ, ಮಮ ಸತ್ರೇ, ಬ್ರಹ್ಮದೇವರು ಯಜ್ಞವನ್ನು ಮಾಡಿದರಂತೆ. ಯಜ್ಞದಲ್ಲಿ ಪ್ರಾದುರ್ಭೂತ ರೂಪ ಹೇಗೆ ನರಸಿಂಹದೇವರು ಕಂಬದಿಂದ ಬಂದರು, ಹಾಗೆ ಹೈಗ್ರೀವದೇವರು ಹೇಗೆ ಬಂದರು, ಯಜ್ಞಕುಂಡದಿಂದ ಮೇಲೆದ್ದು ಬಂದರು, ಹಾಗೆ ಇದು ಹಾಗೆ ತಂದೆ ತಾಯಿಗಳಿಲ್ಲದೆ ಇರತಕ್ಕಂಥ ರೂಪ ಇದು. ಹಯಶಿರೀಷ ಏಷ ಭಗವಾನ್, ಈ ಭಗವಂತನಾದ ಹೈಗ್ರೀವ ದೇವರು ನನ್ನ ಯಾಗದಲ್ಲಿ ಅವತಾರವನ್ನು ಮಾಡಿ ಬಂದರು. ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ, ಸಾಕ್ಷಾತ್ ಯಜ್ಞ ಪುರುಷರಾದ ನಾರಾಯಣನೇ ಹೈಗ್ರೀವನಾಗಿ ಬಂದ. ಯಾತಕ್ಕೆ ಯಜ್ಞ ಪುರುಷ ಸಾಕ್ಷಾತ್ ಅಂತ ಹೇಳಿದರು ಅಂದರೆ, ದಶರಥ ಯಜ್ಞ ಮಾಡಿದಾಗ ಪಾಯಸ ತಂದು ಕೊಟ್ಟೊಬ್ಬನು, ಅದು ಹೈಗ್ರೀವ ದೇವರಲ್ಲ, ಯಾರಾತ, ಬ್ರಹ್ಮದೇವರ ಒಬ್ಬ ಪ್ರತಿನಿಧಿ. ಬ್ರಹ್ಮದೇವರ ಪ್ರತಿನಿಧಿ ಬಂದು ಕರೆಸಬೇಕು, ಪಾಯಸ ಕೊಟ್ಟು ಹೋಗ್ಬಿಟ್ಟು. ಆ ರೀತಿ ಬಂದರು ಅಂದರೆ, ಆ ರೀತಿ ಬಂದಿದ್ದಲ್ಲ, ಸಾಕ್ಷಾತ್ ಸ ಯಜ್ಞ ಪುರುಷ, ಸಾಕ್ಷಾತ್ ಯಜ್ಞ ಪುರುಷರಾದ ನಾರಾಯಣನೇ ಬಂದನೆ ಹೊರತು ಬೇರೆ ಯಾರೂ ಬಂದಿದ್ದಲ್ಲ. ಇದು ವಿಶೇಷವಾಗಿ ಪರಮಾತ್ಮನ ಆ ರೂಪದ ವರ್ಣನೆ. ಅದೇನು ಹೇಳಿದಾಗತ್ತೆ, ಅದರಿಂದ ಪರಮಾತ್ಮ ಯಜ್ಞ ಪುರುಷನಾಗಿ ಬಂದ, ಸಾಕ್ಷಾತ್ ತಾನಾಗಿಯೇ ಬಂದ. ಆದರೆ ಏನಾಗಿ ಬರಲಿಲ್ಲ, ಯಾವುದೋ ಒಬ್ಬ ಮನುಷ್ಯನಾಗಿ ಅಲ್ಲ, ಸಾಕ್ಷಾತ್ ನಾರಾಯಣನೇ ಯಜ್ಞಭೂಮಿಯಲ್ಲಿ ಪ್ರಾದುರ್ಭೂತನಾಗಿ ಬಂದ. ಆ ಸಮಯದಲ್ಲಿ ಏನಾಯಿತು, ಖ್ಯಾತಿ ಯಾರು ಅಂದರೆ ತಪನೀಯ ವರ್ಣ. ತಪನೀಯ ಅಂದರೆ ಸುವರ್ಣ, ಸುವರ್ಣವನ್ನು ತಪನೀಯ ಅಂತ ಕರೀತಾರೆ, ಚಿನ್ನದ ವರ್ಣದ ರೂಪದ. ಛಂದೋಮಯ ಮಖಮಯ ಅಖಿಲ ದೇವತಾತ್ಮ, ಎಲ್ಲ ವೇದಗಳ ಮಯ ಅಂದರೆ ವೇದಗಳ ಸ್ವಾಮಿ, ಮಖಮಯ ಯಜ್ಞಗಳ ಸ್ವಾಮಿ, ಅಖಿಲ ದೇವತಾತ್ಮ ಎಲ್ಲ ದೇವತೆಗಳಿಗೆ ಸ್ವಾಮಿ, ಆತ್ಮ ಅಂದರೆ ಸ್ವಾಮಿ, ಅಖಿಲ ದೇವತಾನಾಂ ಆತ್ಮ. ನಸ್ತಃ ಅಸ್ಯ ನಸ್ತಃ, ಅಸ್ಯ ಹೈಗ್ರೀವ ರೂಪದ ನಸ್ತಃ ಮೂಗಿನಿಂದ, ಗೊತ್ತಾಯ್ತಾ, ಅದಕ್ಕೆ ನಶ್ಯ ಅಂತ ಪದ ಬಂದಿತ್ತು, ಮೂಗಿ ಹಾಕೊಳ್ಳೋದು ನಶ್ಯ. ನಸ್ತಃ ಮೂಗಿನಿಂದ, ಉಶತೀಹಿ ವಾಚಃ ಬಹುಬಹು, ಅತ್ಯಂತ ಶುದ್ಧವಾದಂಥ ಮಾತುಗಳು ಹೊರಗೆ ಬಂದವು. ಎಲ್ಲ ವೇದಗಳು ಎಲ್ಲದನ್ನು ಪರಮಾತ್ಮ ಏನು ಮಾಡುವಂಥದ್ದು, ಉಸಿರು ಬಿಟ್ಟಂತ ಮೂಗಿನಿಂದ ಎಲ್ಲ ಶಾಸ್ತ್ರ ಬಂದೋಯ್ತು. ಅದು ದೇವರ ಹಯಗ್ರೀವ ರೂಪದ ಜ್ಞಾನ ರೂಪ, ಜ್ಞಾನ ಕಾರ್ಯ ಮಾಡ್ತಕ್ಕಂಥ ರೂಪ ಅಂತ ಹೆಸರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಹೈಗ್ರೀವ ರೂಪದ ಚಿಂತನೆಯಿಂದ ಜ್ಞಾನ ಯಾತಕ್ಕೆ ಬರುತ್ತೆ ಅಂದರೆ, ಜ್ಞಾನ ವಿಶೇಷ ಕೊಡ್ತಕ್ಕಂಥ ರೂಪ ಅದು. ಛಂದೋಮಯ ಮಖಮಯ ಅಖಿಲ ದೇವತಾತ್ಮ ವಾಚ ಬಹೂವು ಉಶತೀಹಿ ಶಶತೋಶ್ಯ ನಸ್ತಃ. ಇದು ಬಹಳ ಮುಖ್ಯ ಇದು. ಇದನ್ನು ವಾದಿರಾಜ ಸ್ವಾಮಿ ಎಲ್ಲಿ ಅವತಾರ ಆಯಿತು ಅಂದರೆ, ಬದರಿಯಿಂದ ವಸುಧಾರ ಅಂತಿದೆಯಲ್ಲ, ಅಲ್ಲೇ ಆಗಿದ್ದಿದ್ದು, ಅಲ್ಲೇ ವರ್ಣನೆ ಮಾಡ್ತಾರೆ. ಅದೇನದು, ಯತ್ರ ಸತ್ರೇ ವಿಧೇ ಸತ್ರೇ, ಗೊತ್ತಾಯ್ತಾ, ಹಯಗ್ರೀವೋ ಹಿ ಅವತಾರ. ಹಯಗ್ರೀವರು ಅವತಾರ ಮಾಡಿದ ಸ್ಥಳ ಅಂದ್ರೆ ವಸುಧಾರಾದಲ್ಲಿ ಅಲ್ಲಿ ಯಜ್ಞೆ ಮಾಡಿದಂತೆ ಬ್ರಹ್ಮದೇವರು. ಅಲ್ಲಿ ಅವತಾರ ಮಾಡಿದ ನಾರಾಯಣ ರೂಪ ಬಂದಿದ್ದಲ್ಲಿ, ಹೈಗ್ರೀವ್ ರೂಪ ಬಂದು ಅವತಾರವಾಗಿದ್ದಲ್ಲಿ, ಭೀಮಸೇಂದ್ರ ಅವತಾರ ಮಾಡಿದ್ದಲ್ಲಿ, ಬದರಿಯಲ್ಲಿ ಯೋಚನೆ ಮಾಡಿದರೆ ಅಷ್ಟು ಅನೇಕ ವಿಷಯಗಳನ್ನು ಹೊಂದಿರತಕ್ಕಂಥ ಸ್ಥಳ ಬದರಿ. ಇಲ್ಲಿ ಇಷ್ಟೇ ಹೇಳಿದರೆ ವಾದಿರಾಜ ಸ್ವಾಮಿಗಳು ಅದನ್ನು ಪುರಾಣದ ಹಿನ್ನೆಲೆಯಲ್ಲಿ ತೀರ್ಥೋಪ್ರಂದ ವರ್ಣನೆ ಮಾಡ್ತಾರೆ. ಹಯಗ್ರೀವೋ ಹಿ ಅವತಾರತ್, ಹಯಗ್ರೀವ ದೇವರು ವಿಧೇ ಸತ್ರೆ, ಅದೇ ಸತ್ರೇ ಮಮಾಸ ಅಂತ ಇಲ್ಲಿದೆ. ಬ್ರಹ್ಮದೇವರ ಯಜ್ಞದಲ್ಲಿ ಅಂತ ಅವ್ರು ಹೇಳ್ತಾರೆ, ನನ್ನ ಯಜ್ಞದಲ್ಲಿ ಅಂತ ಇವರು ಹೇಳ್ತಾರೆ, ಎರಡು ಸರಿ ಹೋಯ್ತು. ಸಾಕ್ಷಾತ್ ಸಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯ ಯಮಖಮಯ ಅಖಿಲ ದೇವತಾತ್ಮ ವಾಚೋ ಬಹೂಬಹು ಉಶತೀ ಶಶತೋಶ್ಯ ನಸ್ತಃ. ಹೈಗ್ರೀವ ದೇವರ ಪೂರ್ವ ಭಾಗ ಇದು ಭಾಗವತದ ಶ್ಲೋಕ ಇದು. ಇವೆಲ್ಲ ನಾವು ಓದಿದ್ರೆ ಏನಾಗುತ್ತಾಗ, ಬೇರೆ ಯಾವುದೇ ಸ್ತೋತ್ರಗಳು ಹೆಚ್ಚು ಎಫೆಕ್ಟಿವ್. ಕಾರಣ ಏನು, ವೇದವ್ಯಾಸದೇವರು ಬರೆದ ಶ್ಲೋಕಗಳು, ಬ್ರಹ್ಮದೇವರು ಮಾಡಿದ್ದು ವೇದವ್ಯಾಸರು ಬರೆದಿದ್ದು, ಅದು ಅಭ್ಯಾಸ ಮಾಡಬೇಕು. ಮತ್ಸ್ಯೋ ಯುಗಾಂತ ಸಮಯೇ ಮನೋನೋಪಲಬ್ಧ ಕ್ಷೋಣೀಮಯೋ ನಿಖಿಲ ಜೀವ ನಿಕಾಯ ಕೇತಃ ವಿಶ್ರಂಸ್ಥಿತಾನುಭಯೇ ಸಲಿಲೇ ಮುಖಾನ್ಮ ಆದಾಯ ತತ್ರ ವಿಜಹಾರಃ ವೇದ ಮಾರ್ಗಾನ್. ಈಗ ಮತ್ಸ್ಯಾವತಾರ ಹೇಳ್ತಾರೆ. ಈ ಮತ್ಸ್ಯಾವತಾರ ಇಲ್ಲಿ ಬಂತು, ವರಾವತಾರದಿಂದ ಮತ್ಸ್ಯ, ಸಾಮಾನ್ಯ ಮತ್ಸ್ಯ ಅಂತ ಶುರು ಮಾಡ್ತೀವಿ ನಾವು ಕೇಳಬೇಕಾದ್ರೆ, ಅದಾಗಿದ್ದು ಈ ಹಂತದಲ್ಲಿ. ಮತ್ಸ್ಯ ಯುಗಾಂತ ಸಮಯೇ ಮನುನ ಉಪಲಬ್ಧ ಕ್ಷೋಣೀಮಯ ನಿಖಿಲ ಜೀವ ನಿಕಾಯ ಕೇತಃ ವಿಶ್ರಂಸಿತಾನ್ ಅನುರುಭಯೇ ಸಲೀಲೇ ಮುಖಾತ್ಮ ಮುಖಾನ್ ಮೇ, ಅದು ಮುಖಾನ್ ಮೇ ಆದಾಯ ತತ್ರ ವಿಜಹಾರಃ ವೇದ ಮಾರ್ಗಾನ್. ಈಗ ಮುಖಾತ್ ವಿಶ್ರಂಸಿತಾತ್, ಮತ್ಸ್ಯ ಮತ್ಸ್ಯರೂಪಿಯಾದ ಪರಮಾತ್ಮನು ಯುಗಾಂತ ಸಮಯೇ, ಯಾವ ಯುಗ ಇದು, ಮನ್ವಂತರ, ಒಂದು ಮನ್ವಂತರ ಮುಗಿತಾ ಇದೆ, ಮನ್ವಂತರ ಮುಗಿದು ಹೊಸ ಮನ್ವಂತರ ಶುರುವಾಯಿತು. ಇದು ಯುಗಾಂತ ಯುಗ ಅಂತ ಹೇಳಿದರೆ ಯಾವುದೋ ಯುಗದ ಕೊನೆಯಲ್ಲ, ಮನುಗಳ ಅವತಾರ ಮಾಡತಕ್ಕಂಥ ಯುಗದ ಕೊನೆ. ಮನುನಾ ಉಪಲಬ್ಧ ಸ್ವಯಂ ಯಾರಿಗೆ, ವಯಸ್ವತ ಮನುವಿಗೆ ಪ್ರತ್ಯಕ್ಷನಾದ ಕ್ಷೋಣೀಮಯ. ಮತ್ತೆ ನಿಜಲಕ್ಷ್ಮಿ ಕ್ಷೋಣೀಮಯ ಅಂದ್ರೇನು, ಸಕಲ ಭೂಮಿಯನ್ನು ಕೂಡ ವ್ಯಾಪಿಸಿದವನಾಗಿಬಿಟ್ಟ. ಇಡೀ ಮತ್ಸ್ಯರೂಪ ತೋರಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏನಾಯ್ತದ, ಎಲ್ಲ ಕಡೆಗೂ ಸಹ ವ್ಯಾಪಿತವಾಯಿತು. ನಿಖಿಲ ಜೀವ ನಿಕಾಯ ಕೇತಃ, ಪರಮಾತ್ಮ ಯಾರು, ನಿಖಿಲ ಜೀವ ನಿಕಾಯ ಕೇತಃ. ನಿಖಿಲ ಅಂದ್ರೆ ಎಲ್ಲ, ಜೀವರು ಅಂದ್ರೆ ಜೀವರುಗಳು, ನಿಕಾಯ ಅಂದ್ರೆ ಗುಂಪು, ಅವರಿಗೆ ಕೇತ ಅಂದ್ರೆ ಆಶ್ರಯ, ಎಲ್ಲ ಜೀವರಿಗೂ ಆಶ್ರಯನಾದಂತಹ ಮತ್ಸ್ಯರೂಪಿ ಪರಮಾತ್ಮ ಮುಂದೇನ್ ಮಾಡದ, ವಿಶ್ರಾಂತಿ ವಿಶ್ರಂಸಿತಾನ್ ಉರುಭಯೇ ಸಲೀಲೇ ಮಮ ಮೇ ಮುಖಾತ್ ವಿಶ್ರಂಸಿತಾನ್. ಬ್ರಹ್ಮದೇವರು ಏನ್ ಮಾಡ್ತಾ ಇದ್ರಂತಾಗ, ವೇದ ಪಠನೆ ಮಾಡ್ತಾ ಇದ್ದಾರೆ, ವೇದ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆ ಏನ್ ಮಾಡಿದ ಒಬ್ಬ ರಾಕ್ಷಸ ಕದ್ಕೊಂಡು ಹೋಗ್ಬಿಟ್ಟ, ಇದನ್ನ ನಾವು ಕೇಳಿದ್ದೇವೆ. ಕದ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಮಗೆ ಇವತ್ತು ಅರ್ಥ ಆಗುತ್ತೆ, ಹಿಂದೆ ಅರ್ಥ ಆಗುತ್ತೆ, ಅದೇ ಕದ್ಕೊಂಡು ಹೋಗ್ತಾರೆ ವೇದಗಳನ್ನ ಅಂತೇಳಿ, ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟ ಅಂತ ಅರ್ಥ, ಅಷ್ಟೇ ಏನೇ ಇಲ್ಲ. ಅರ್ಥ ಆಯ್ತಾ? ಈಗ ಹೇಳೋದನ್ನು ಮಾಡ್ಕೊಂಡು ತಾನು ಗುರು ಅಂತ ಒಪ್ಲಕ್ಕೆ ತಯಾರಿಲ್ಲ ಅವನು. ವಿಷಯ ಬೇಕಾಗಿದೆ, ವಿಷಯ ಬೇಕಾಗಿದೆ ಗೊತ್ತಿಲ್ಲ, ಯಾರಿಗೋ ಗೊತ್ತಿದೆ, ಅವತ್ತು ಹೋಗಿ ಕೇಳಿದ್ರೆ ಶಿಷ್ಯ ಆಗ್ಬೇಕಾಗಿರುತ್ತೆ, ವಿಷಯ ತಿಳ್ಕೊಬೇಕಾದ. ಏನ್ ಮಾಡ್ಬಿಟ್ಟ, ಕದ್ದು ಕೇಳಿದ, ಅದಕ್ಕೆ ಕದಿಯೋದು ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ಕದಿ ಪುಸ್ತಕ ಕದಿಯೋದು, ಇದು ಕದಿಯೋದು, ಅವೆಲ್ಲ ಕದಿಯೋದಕ್ಕೆ ಒಂದು ದೃಷ್ಟಾಂತ ಇದೆ. ಇವತ್ತು ನಮಗೆ ಆ ಪದ ಅರ್ಥ ಆಗುತ್ತೆ. ಇನ್ನು ಕದ್ದಾದ್ರೆ ವೇದಗಳನ್ನು ಬಾಯಿಂದ ಬಂದರೆ ಯಾಕೆ ಕದೀತಾರೆ ಅಂತ ಯೋಚನೆ ಮಾಡ್ತೇವೆ. ಬರ್ತಾ ಬರ್ತಾ ಇವತ್ತು ಎಷ್ಟೋ ವಿಷಯ ಸ್ಪಷ್ಟವಾಗಲಿಕ್ಕೆ ಇದು ಕಾರಣ ಇದೆ. ಕದ್ಕೊಂಡು ಹೊರಟ. ಆ ಏನ್ ಮಾಡಿ, ಮುಖಾನ್ಮೆ ವಿಸಂಸ್ರಿತಾನ್ ಉರುಭಯೇ ಸಲೀಲೆ. ನೋಡಿದ ಉರುಭಯ ಸಲೀಲೆ ಅಂದ್ರೆ ಪ್ರಳಯ ಕಾಲ ಅದು. ಪ್ರಚಲಿತ ವಿಹಾರ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣಂ. ಮನ್ವಂತರ ಪ್ರಳಯ ಇದೆ, ಆ ಮಹಾಪ್ರಳಯ ಅಲ್ಲ, ಮನ್ವಂತರ ಪ್ರಳಯ. ಮನ್ವಂತರ ಪ್ರಳಯದೊಳಗೆ ಭಯಂಕರವಾದಂತಹ ನೀರು ಎಲ್ಲ ಕಡೆ ತುಂಬಿದ್ದಾಗ, ಆ ಸಮಯದಲ್ಲೂ ಬ್ರಹ್ಮದೇವರು ಸುಖವಾಗಿದ್ದಾರೆ, ವೇದೋಚ್ಚಾರಣೆ ಮಾಡ್ತಾ ಇದ್ದಾರೆ. ಅವು ವಿಶ್ರಂಸಿತಾನ್ ಹೊರಬಂದಂತಹ ವೇದಗಳನ್ನ, ವೇದ ಮಾರ್ಗಾನ್ ಆದಾಯ ತತ್ರ ವಿಜಹಾರಹ, ಅವನು ಹೊಡ್ಕೊಂಡು ಹೋಗಿದ್ದ. ಪರಮಾತ್ಮ ಏನ್ ಮಾಡಿದಾಗ ಪುನಃ ಆದಾಯ ವಾಪಸ್ ತಂದು ವಿಜಹಾರ, ಅಮ್ಮ ಪ್ರಳಯೋದಕದಲ್ಲಿ ಪರಮಾತ್ಮ ವಿಹಾರ ಮಾಡ್ತಾ ಇದ್ದಾನೆ. ಇಲ್ಲಿ ವೇದಗಳನ್ನ ಅಪಹರಣ ಮಾಡಿದ್ದು ಹೈಗ್ರೀವ ಅನ್ನೋ ರಾಕ್ಷಸ. ಪರಮಾತ್ಮ ಏನ್ ಮಾಡಿದ, ಮತ್ಸ್ಯರೂಪದಿಂದ ಅದನ್ನು ಅವನನ್ನು ಸಂಹಾರ ಮಾಡಿ ಮತ್ತೆ ವೇದವನ್ನು ತಂದು ಕೊಡ್ತ. ಅದಕ್ಕೆ ಆಚಾರ್ಯ ಸ್ತೋತ್ರ ಮಾಡಬೇಕಾದ್ರೆ, ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ. ಎಲ್ಲಿ ಎಲ್ಲಿ ಎಲ್ಲಿದೆ ಎಲ್ಲಿದೆ ಅಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮುಖಾನ್ವೇ ವಿಶ್ರಂಸಿತಾನ್, ಅವ್ರು ಏನ್ ಮಾಡಿ ಶಾರ್ಟ್ ಆಗಿ ಹೇಳ್ಬಿಟ್ರು, ನನ್ನ ಮುಖದಿಂದ ಹೊರಬಂದ ವೇದಗಳನ್ನ ಮತ್ತೆ ತಂದು ಕೊಟ್ಟ ಅಷ್ಟೆ. ಆ ಕಥೆ ಉಳಿದೆಲ್ಲ ಕಥೆ ಹೇಳ, ಅಲ್ಲಿ ಹೇಳ್ತಾರೆ ಅದು. ಎಂಟನೇ ಸ್ಕಂದ ಅಷ್ಟಮ ಸ್ಕಂದದ ಕೊನೆಗೆ ಕಥೆ ಹೇಳ್ತಾರೆ, ಇಲ್ಲಿ ಕಥೆ ಹೇಳೋದಿಲ್ಲ. ಬ್ರಹ್ಮದೇವರ ಮುಖದಿಂದ ಹೊರಹೋದ ವೇದಗಳನ್ನು ಪುನಃ ತಂದುಕೊಟ್ಟರು. ಕರ್ತಾಯಿದ್ದ. ಹೊರಹೋದ ವೇದಗಳನ್ನ ಪುನಃ ತಂದುಕೊಟ್ಟ. ಅದು ಕದಿಯೋದು ಆ ರೀತಿ, ಒಂದು ಆ ರೀತಿ ಇನ್ನೊಂದು ಅರ್ಥ ಮಂತ್ರ ಉಪದೇಶ ಮಾಡಿರ್ತಾರೆ. ಯಾರು ಗಟ್ಟೆ ಹೇಳ್ತಾ ಕೂತ್ ಬಿಡ್ತಾನೆ, ಯಾರೋ ಕೇಳ್ತಾರೆ, ಅವನಿಗೆ ಬರುತ್ತೋ ಬಿಡುತ್ತೋ, ಅವನ ಶಕ್ತಿ ಅಂತೂ ಕಡಿಮೆ ಆಗುತ್ತಂತ. ಇನ್ನೊಬ್ರು ಹೇಳ್ಕೊಟ್ಟಾಗ ಏನಾಗುತ್ತದ, ಶಕ್ತಿ ಹೋಗಿಬಿಡುತ್ತೆ. ಅದೊಂದು ರೀತಿ ಕರೆಯೋದು ಮತ್ತೆ ಆವಲ್ಲ. ಅದಕ್ಕೇನೆ ಮಂತ್ರಗಳನ್ನು ಯಾವಾಗಲೂ ಕೂಡ ಅಯೋಗ್ಯರು ಕೇಳದಂತೆ ಹೇಳಬೇಕೆ ಹೊರತು ಗಟ್ಟೆ ಉಚ್ಚಾರಣೆ ಮಾಡಬಾರದು. ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಶಕ್ತಿ ಕಡಿಮೆ ಆಗುತ್ತೇನಾ? ಯಾರಿಗೆ ಹೇಳ್ಕೊಟ್ರೆ ಪುಣ್ಯ ಬರುತ್ತೆ, ಅದಕ್ಕೆ ಹೇಳ್ಕೊಡಲಿ. ಯಾಕೆ ಪುಣ್ಯ ಹೇಳಿದ್ರೆ, ಯಾಕೆ ಹೇಳ್ಕೊಡ್ತಾರೆ? ಹೇಳ್ಕೊಟ್ಟವ್ರಿಗೂ ಪುಣ್ಯ, ಹೇಳಿದವ್ರಿಗೂ ಪುಣ್ಯ. ಅಯೋಗ್ಯರು ಹೇಳ್ಕೊಟ್ರೆ ಮಾತ್ರ ಪಾಪ. ಚತುರ್ಥ ಅಯೋಗ್ಯನಲ್ಲಿ ಉಪದೇಶ ಕರಣ, ಅಯೋಗ್ಯರಿಗೆ ಉಪದೇಶ ಮಾಡೋದು ಮಹಾಪಾಪ, ಯೋಗ್ಯರಿಗೆ ಉಪದೇಶ ಮಾಡೋದು ಮಹಾಪುಣ್ಯ. ಉಪದೇಶ ಮಾಡಿದ್ರೆ ಪುಣ್ಯ ಬರೋದು, ಯಾರು ಉಪದೇಶನೇ ಮಾಡ್ತಿದ್ದಿಲ್ಲ. ನಿಮಗೆ ಕೊಟ್ಟು ನನಗೇನು ಉಪಯೋಗ ಅಂತ ಕೇಳಿದ್ರೆ ಓದ್ತಾನೆ. ಅವ್ರು ಪುಣ್ಯ ಏನಾಗಬೇಕು ಹೇಳಿದವರಿಗೆ ಬರಲೇಬೇಕು. ಅದು ಎಷ್ಟು ಬರುತ್ತಂತೆ, ಇಂಟ್ರೆಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಪುಣ್ಯ ಬರುತ್ತೆ. ಇವರು ಪ್ರತಿನಿತ್ಯ ಅವಾಗ ಪುಣ್ಯ ಬಂದಿದ್ದಷ್ಟೇ ಅಲ್ಲ, ನಿತ್ಯ ಜಪ ಮಾಡ್ತಿರ್ತಾರಲ್ಲ, ಇವ್ನಿಗೆ ಎಷ್ಟೋ ಪುಣ್ಯ ಬರುತ್ತೆ, ಇಂಟ್ರೆಸ್ಟ್ ಪುಣ್ಯ ಅವರಿಡ್ರ ಆಗುತ್ತೆ. ಅರ್ಥ ಆಯ್ತಾ? ಈಗ ಇವತ್ತು LIC ಕಮಿಷನ್ ಕೊಡ್ತಾರೆ ಏಜೆಂಟ್ಗಳಿಗೆ, ನಮ್ಮ ದುಡ್ಡಲ್ಲಿ ಕಮಿಷನ್ ಕೊಡೋದಿಲ್ಲ, ಅವ್ರ ದುಡ್ಡಲ್ಲಿ ಕಮಿಷನ್ ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಆ ಥರ ಪರಮಾತ್ಮ ಕೊಡ್ತಾನೆ. ಈ ಕಮಿಷನ್ ಕೊಡೋ ಕಾನ್ಸೆಪ್ಟ್ ಆಗಿದೆ. ಹಾಗೆ ಕಮಿಷನ್ ಯಾವಾಗಲೂ ಅಸಲಿಗಿಂತ ಕಡಿಮೆ ಕೊಡ್ತಾರೆ, ಅಸಲಿಗಿಂತ ಜಾಸ್ತಿ ಕೊಡ್ತಾರೆ, ಅದು ವಿಶೇಷ. ಕಮಿಷನ್ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಸ್ವಲ್ಪ, ಇಲ್ಲಿ ಹಾಗಲ್ಲ, 8% ಜಾಸ್ತಿ. ಇವ್ರು ಎಷ್ಟು ಕೊಡ್ತಾರೆ, 8 times percent ಅನ್ನೋದಕ್ಕಿಂತ 8 times ಜಾಸ್ತಿ ಕೊಡ್ತಾರೆ. ಅದರಿಂದ ಹೇಳ್ಕೊಟ್ಟವ್ರಿಗೆ ಪುಣ್ಯ ಇದ್ದೇ ಇದೆ. ತಪ್ಪು ಕೆಟ್ಟವರು ಹೇಳ್ಕೊಟ್ರೆ ಪಾಪನೂ ಇದೆ ಅಷ್ಟೇ. ಪಾಪ ಅವ್ನು ತಪ್ಪು ಮಂತ್ರ ಹೇಳುತ್ತಿದ್ದಾಗಲೇ ಏನಾಗುತ್ತೆ ಇವರಿಗೆ, ಇವರು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಏನ ಅಷ್ಟೇ? ಹೌದು, 2 ಸತ್ಯಾಗಿ. ಎಷ್ಟೋ ಅವತಾರಗಳು ಬಹಳ ರಿಪೀಟ್ ಆಗಿದೆ ಅಷ್ಟೋ ಸಲ. ಪ್ರತಿ ಮನ್ವಂತರದಲ್ಲಿ ಆಗ್ತಕ್ಕಂಥ ಅವತಾರಗಳವಲ್ಲ, ಕೆಲವು ಅವತಾರ ಮಾತ್ರ ಒಂದೇ ಸತ್ಯ ಆಗುತ್ತೆ. ಹೌದು, ಅದು ವಾಪಸ್ಕೊಂಡ್ರೆ ಅರ್ಥ. ಸತ್ತ ರೆಕಾರ್ಡ್ ಕ್ಯಾಸೆಟ್ ಡೆಸ್ಟ್ರಾಯ್ ಮಾಡಿದ್ದಾರೆ, ಸಿಡಿ ಮಾಡ್ಕೊಂಡು ಹೋಗಿದ್ದೆ, ಸಿಡಿ ಮಾಡ್ಕೊಂಡು ಹೋಗಿದ್ದೆ, ಡೆಸ್ಟ್ರಾಯ್ ಮಾಡ್ದ. ಹಾರ್ಡ್ ಡಿಸ್ಕ್ನ ಮೂರ್ ಆಗಿದ್ರು, ಸಾಫ್ಟ್ವೇರ್ ಕಿತ್ತೆ ಆಗಿದ್ರು ಮಗು ಹಾಕಿ, ಅಲ್ಲಿ ಮತ್ತೇನು ಮಾಡಾಗಿಲ್ಲ ಅವ್ನು ಮುದ್ದು ಹೋಯ್ತಾರೆ. ಯಾವ್ದನ್ನ ಹೇಳಿಲ್ಲ? ಹೌದು, 24 ಅವತಾರದಲ್ಲಿ ಬರುತ್ತೆ. 10 ಅವತಾರ ಬೇರೆ, 24 ಅವತಾರ ಬೇರೆ. 20 ಕೇಶವಾದ 24 ಬೇರೆ, ಮತ್ತೆ ಈ 24 ಬೇರೆ. ಅದು ಅವತಾರ ಅನೇಕ ಕ್ರಮ. ಯಾವುದು ಕೇಶವಾದಿಗಳು? ಅವು ಅದೇ ರೀತಿ ರೂಪಗಳು, ಪರಮ ಅವತಾರ ಬಂದು ರೂಪಗಳು. ಇದು ಅವತಾರಗಳು, ರೂಪಗಳು ಬೇರೆ, ಅವತಾರಗಳು ಬೇರೆ. ಋಷಭ ಅವತಾರ ಅದು, ಅದು 24 ಅವತಾರದಲ್ಲಿ ಬರುತ್ತೆ ಅಂತ ಹೇಳಿದ. 24 ಅವತಾರ ಋಷಭ, ಅದೇ ಪಂಚಮಸ್ಕಂದ ಹೇಳ್ತಾ. ಇಲ್ಲಿ ಏನೇನು ಮೆನ್ಷನ್ ಮಾಡಿದರೆ ಎಲ್ಲ ಕಥೆ ಮುಂದೆ ಹೇಳ್ತಾರೆ ಭಾಗವತದಲ್ಲಿ. ಇಷ್ಟು ನೀರು ಹಿಂಟ್ ಮಾಡಿದ್ದಾರೆ, ಮುಂದಿನ ಸ್ಕಂದ ಎಲ್ಲವನ್ನು ಹೇಳ್ತಾರೆ. ಆದ್ದರಿಂದ ಇದು ಶಾರ್ಟ್ ಆಗಿ ಹೇಳಿದರು. ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತಿ ಮನೀಷಿಣ ಅಂತ ಒಂದು ಮಾತು. ಅಲ್ಲಿ ಚಿಕ್ಕದಾಗಿ ಹೇಳೋದು, ವಿಸ್ತಾರವಾಗಿ ಹೇಳೋದು ಪದ್ಧತಿ ಅದು. ಅವಲ್ಲ, ಮೊದಲು ಸಿನಾಪ್ಸಿ, ಮಧ್ಯೆ ಹೇಳ್ತೇವೆ ಇಂಟರ್ನ್ಯಾಷನಲ್ ಪ್ರೊಲಾಗ್ ಅಂತಾರೆ, ಮುಗಿಸ್ದಾಗ ಎಪಿಲಾಗ್, ಮಧ್ಯದೆಲ್ಲ ಡೀಟೇಲ್ಸ್. ಅದು ಯಾವುದನ್ನ ಏನ ವಿಸ್ತಾರ ಹೇಳ್ಬೇಕು? ಇದೆಲ್ಲ ಹೇಳ್ತಾ ಹೋಗ್ರೆ ಮುಂದಕ್ಕೆ ಹೋಗಿ ಹೇಳೋದು ಟೈಮ್ ಇರುತ್ತಲ್ಲ. ಅಲ್ಲಿ ವ್ಯವಸ್ಥೆಯಲ್ಲಿ ಮುಗಿಸುವಾಗ 2 ಸತಿ ಹೇಳಕ್ ಆಗೋದಿಲ್ಲ, ಒಂದೇ ಸತಿ ಹೇಳ್ಬಿಡು. ಅದೇ ಶಿರೋದಧೌ ಅಮರದಾನಬಯೂಥಪಾನಾಂ ಉನ್ಮಥ್ಯತಾಂ ಅಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಛಪ ವಪುಃ ವಿದಧಾರ ಗೋತ್ರಂ ನಿದ್ರೇಕ್ಷಣೋ ಅದ್ರಿ ಪರಿವರ್ತ ಕಷಾಯ ಕಂಡುಹು. ಇದು ಕೂರ್ಮಾವತಾರ. ಈಗ ಕ್ಷೀರೋದಧೌ ಅವರದಾನವ ಯೂಥ ಪಾನಾಂ ಉನ್ಮಥ್ಯತಾಂ ಅಮೃತಲಬ್ಧಯೇ ಆದಿದೇವಃ ಪೃಷ್ಟೇನ ಕಚ್ಛಪ ವಪುಃ ವಿದಧಾರ ಗೋತ್ರಂ ನಿದ್ರೇಕ್ಷಣ ಅದ್ರಿ ಪರಿವರ್ತ ಕಷಾಯ ಕಂಡುಹು. ಈಗ ಕ್ಷೀರೋದಧೌ ಕ್ಷೀರಸಾಗರವು ಅಮರದಾನವ ಯೂಥಪಾನಾಂ, ಅಮರ ದಾನವ ಯೂಥಪಾನಾಂ, ಅಮರ ಯೂಥಪರು ದಾನವ ಯೂಥಪರು, ಯೂಥಪರು ಅಂದರೆ ಸೈನ್ಯ ಮತ್ತು ಸೇನಾಧಿಪತಿಗಳು. ಅವರ ಸೇನಾಧಿಪತಿಗಳು ಇಂದ್ರಾದಿ ದೇವತೆಗಳೆಲ್ಲ, ಆ ಕಡೆಗೆ ಬಲಿಚಕ್ರವರ್ತಿ ಮೊದಲಾದವರೆಲ್ಲ, ಅವರೆಲ್ಲ ಏನು ಮಾಡ್ತಿದ್ದಾರೆ, ಉನ್ಮಥನ ತಾಮ್ ಜೋರ ಮಥನ ಮಾಡ್ತಾ ಇದ್ದಾರೆ. ಕ್ಷೀರ ಸಮುದ್ರವು ಅವರ ದಾನವ ಮುಖ್ಯರಿಂದ ಕಡಿಯಲ್ಪಡುತ್ತಿದ್ದಾಗ, ಯಾತಕ್ಕೋಸ್ಕರ ಅಮೃತ ಲಬ್ಧಯೇ ಅಮೃತ ಪ್ರಾಪ್ತಿಗೋಸ್ಕರವಾಗಿ ಕಡಿಯಲ್ಪಡ್ತಾ ಇದ್ದಾಗ, ಆದಿದೇವಃ ತ್ವಂ ಆದಿದೇವನಾದ ನೀನು, ಪೃಷ್ಠೇನ ನಿನ್ನ ಮೈಮೆ ಕಚ್ಚಪ ವಪುಹು, ಕಚ್ಚಪ ಅಂದ್ರೇನು ಕೂರ್ಮ, ಕೂರ್ಮ ರೂಪದಿಂದ ಪೃಷ್ಠೇನ ನಿನ್ನ ಬೆನ್ನ ಮೇಲೆ ಗೋತ್ರಂ ತಧಾರ. ಗೋತ್ರಂ ಅಂದ್ರೆ ಬೆಟ್ಟ ಅಂತ ಅರ್ಥ, ಗೋತ್ರ ಶಬ್ದಕ್ಕೆ ಬೆಟ್ಟ ಅಂತ ಒಂದು ಅರ್ಥ. ಅರ್ಥ ಆಯ್ತಾ? ಅದಕ್ಕೆ ಇಂದ್ರದೇವರಿಗೆ ಗೋತ್ರ ಪಿತ್ ಅಂತ ಹೆಸರು. ಸುಮ್ಮನೆ ಅರ್ಥ ಮಾಡ್ಕೊಂಡು ಗೋತ್ರ ಹಾಳು ಮಾಡಿದವರು ಅಂತ ಆಗತ್ತೆ, ಹೌದಲ್ಲ? ಹಾಗಾದ್ರೆ ಬೆಟ್ಟವನ್ನ, ಬೆಟ್ಟದ ರೆಕ್ಕೆಗಳನ್ನು ಕತ್ತರಿಸಿದವರು ಅಂತ ಹೆಸರು. ಗೋತ್ರಂ ಬೆಟ್ಟವನ್ನ, ಗೋತ್ರ ಮತ್ತು ಬೆಟ್ಟ ಯಾತ ಕರೀತಾರೆ ಗೊತ್ತೇನು? ಗೋತ್ರ, ಗೋ ಅಂದ್ರೆ ಭೂಮಿ, ಅದನ್ನು ಧರಿಸಿರೋದ್ರಿಂದ ಗೋತ್ರ ಅಂತ ಹೆಸರು. ಬೆಟ್ಟಗಳಿಲ್ಲದ ಹೋದ್ರೆ ಬ್ಯಾಲೆನ್ಸೇ ಆಗ್ತಿದ್ದಿಲ್ಲ ಭೂಮಿಗೆ, ಅರ್ಥ ಆಯ್ತಾ? ಪ್ಲೇನ್ ನಲ್ಲಿ ಹಿಂದೆ ಎತ್ತರ ಮಾಡಿರ್ತಾರೆ ಆ ಟೈಪ್. ಎತ್ತರ ಮಾಡೋ ಉದ್ದೇಶ ಏನು? ಬ್ಯಾಲೆನ್ಸ್, ಮೇಲೆ ಅರ್ಧ ಬ್ಯಾಲೆನ್ಸ್ ಆಗಬೇಕು. ಅದಕ್ಕೆ ಬೆಟ್ಟಗಳು ಏನ್ ಮಾಡುತ್ತೆ ಭೂಮಿನ? ಭೂಮಿ ಕೂಡ ತಿರುಗ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಗೋತ್ರ ಭೂಮಿಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಇದು ಹಾಗೆ ಗೋತ್ರ ವಂಶನ ಉಳಿಸ್ತಕ್ಕಂಥದ್ದು. ಈ ಗೋತ್ರಗಳು ಯಾತಕ್ಕೆ ಕರೀತಾರೆ ಅದನ್ನ? ವಂಶ ರಕ್ಷಣೆ ಮಾಡ್ತಕ್ಕಂಥದ್ದು ಗೋತ್ರಗಳು. ನಿದ್ರೇಕ್ಷಣ ಅದ್ರಿ ಪರಿವರ್ತ ಕಷಾಯ ಗಂಡು, ಅದನ್ನು ಹೇಗದ ಬೆನ್ಮೇಲೆ ಧರಿಸಿದೆ ಅಂತ ಕೇಳಿದ್ರೆ, ಅದು ಕೈಯಿಂದ ಕೂಡ ಎತ್ತಲಿಲ್ಲ, ಬೆನ್ಮೇಲೆ ಧರಿಸಿಬಿಟ್ಟ. ನೋಡೋದಕ್ಕೆ ಏನು ಭಾರಿ ಕಷ್ಟಪಟ್ಟ, ನಿದ್ರೇಕ್ಷಣ ಆರಾಮಾಗಿದ್ದಾನಂತ, ಕಣ್ಣು ಮುಚ್ಕೊಂಡಿದ್ದಾನಂತ, ಫ್ರೀ ಆಗಿದ್ದಾನೆ. ನಿದ್ರೇಕ್ಷಣ ಅದ್ರಿ ಪರಿವರ್ತ ಕಷಾಯ ಕಂಡು, ಅದ್ರಿ ಪರಿವರ್ತ ಆ ಪರ್ವತವನ್ನು ಕರಕರ ತಿರಿಸ್ತಿದ್ದಾಗ ಕಷಾಯ ಕಂಡು, ಅವಾಗ ಏನಾಯ್ತಂತ ಪರಮಾತ್ಮನಿಗೆ, ಏನಾದ್ರು ನೋವಾಯ್ತ ಅಂದ್ರೆ ತಿನಿಸಾದ ಪಲ್ಲ ಕೆರೆದ್ರೆ ತುರಿಸಿದ್ರೆ ಹಾಗೂ ಹಾಗೆ ಆರಾಮ ಅನಿಸ್ತಿತ್ತಂತ. ಅರ್ಥ ಆಯ್ತಾ? ಆಯಾಸ ಆಗ್ತದೆ ಅಂದ್ರೆ ಪರಮಾತ್ಮನ ತುರಿಕೆ ಆಯ್ತು ತಿನಿಸು, ಅದೆಲ್ಲ ಅರ್ಥ ಅಲ್ಲ, ಎಕ್ಸಾಂಪಲ್ ಅದು. ಅಂದ್ರೆ ಅಂತ ಒಂದು ಪರ್ವತನ ಜೋರಾಗಿ ಎಳೆದಾಡ್ತಾ ಇದ್ರೆ ಪರಮ ಏನಾಗ್ಬೇಕು, ಗಾಯ ಆಗಬೇಕಾಗಿತ್ತು, ನೋವಾಗಬೇಕು, ನೋವು ಆಗ್ಲೇ ಇಲ್ಲ, ಆರಾಮ ಅನಿಸ್ತಾ ಇತ್ತು ಅಂತ ಅರ್ಥ. ನಿದ್ರೇಕ್ಷಣ ಅಂಬೋದು ಎಫರ್ಟ್ಲೆಸ್ ಮಾಡ್ದ ಅಂತ ಹೇಳೋದಕ್ಕೋಸ್ಕರ. ಅರ್ಥ ಆಯ್ತಾ? ಕಷಾಯ ಕಂಡು ಅಂದ್ರೆ ಇವ್ರು ಮಾಡಿದ ನೋವು ಏನೂ ಆಗ್ಲಿಲ್ಲ ಅಂತ ಹೇಳೋದಕ್ಕೋಸ್ಕರ. ಕೆಲವು ಹೇಳ್ತಾರೆ ನಿದ್ಗಂಡಲ್ಲಿ ಬೇಕಾದ್ರೆ ಹೇಳ್ತಾರೆ ಅಂತ ಹೇಳೋದಲ್ಲ, ಎಷ್ಟು ತಿಳ್ಬೇಕಾರೆ ಕನಸದಲ್ಲಿ ಕೇಳಿದ್ರೆ ಉತ್ತರ ಕೊಡ್ತಾರೆ. ಈ ಉತ್ತರ ಪ್ರಶ್ನೆ ಏನಾದಕ್ಕೆ ಅರ್ಥ, ಥರೋ ಇದ್ದಾರೆ ಅಂತ ಅರ್ಥ. ಪರಮಾತ್ಮ ಎಫರ್ಟ್ಲೆಸ್ ಆಗಿ ಹೋಗ್ತಾ ಅಂತ ಹೇಳೋದಕ್ಕೋಸ್ಕರ ನಿದ್ರೇಕ್ಷಣ. ಏನ ಅದೇ ಹೇಳ್ತಿರೋದು, ಹೇಳ್ತಾನೆ ಹೇಳಿದ್ದೀಗ. ಟುರಿಸ್ಟಾಗಿ ಎಂಜಾಯ್ಮೆಂಟ್ ತಾತ್ಪರ್ಯ ಇರೋದು ಎಂಜಾಯ್ಮೆಂಟ್ ಅಲ್ಲೇ ಹೊರತು ತುರಿಕೆಯಾಗಿತ್ತು, ಯಾರೋ ತುರಿಸಿದ್ರು, ಇಲ್ಲದವರು ಎಷ್ಟು ಪಜಿತ ಆಗ್ತಿತ್ತು ಪರಮಾತ್ಮನಿಗೆ, ಅವೆಲ್ಲ ಅರ್ಥ ಅಲ್ಲ. ಈಗ ಕೂರ್ಮಾವತಾರ ಆಯಿತು. ತ್ರೈವಿಷ್ಟಪೋರು ಭಯಹಾರಿ ನೃಸಿಂಹ ರೂಪಂ ಕೃತ್ವಾ ಭ್ರಮಧ್ರುಕುಟಿ ದಂಷ್ಟ್ರಕರಾಲ ವಕ್ತ್ರಂ ದೈತ್ಯೇಂದ್ರಮಾಶು ಗದಯ ಅಭಿಪತಂತಮಾರಾತ್ ದೂರೌ ನಿಪಾತ್ಯ ವಿದದಾರ ನಖೈ ಸ್ಫುರಂತಂ. ತ್ರೈವಿಷ್ಟಪೋರು ಭಯಹಾರಿ ನೃಸಿಂಹ ರೂಪಂ ಕೃತ್ವಾ ಭ್ರಮಧ್ರುಕುಟಿ ದಂಷ್ಟ್ರಕರಾಲ ವಕ್ತ್ರಂ ದೈತ್ಯೇಂದ್ರಂ ಆಶು ಗದಯ ಅಭಿಪತಂತಂ ಆರಾತ್ ಊರೌ ನಿಪಾತ್ಯ ವಿದದಾರ ನಖೈ ಸ್ಫುರಂತಂ. ನರಸಿಂಹರೂಪನ ಒಂದೇ ಶ್ಲೋಕದಲ್ಲಿ ಹೇಳಿದರು. ತ್ರೈವಿಷ್ಟಪ ಉರುಭಯಹಾರಿ ನೃಸಿಂಹರೂಪಂ. ತ್ರೈವಿಷ್ಟಪ ಅಂದರೆ ಸ್ವರ್ಗ, ಅಥವಾ ಇನ್ನೊಂದು ಅರ್ಥ ಮೂರು ಲೋಕಗಳು. ಮೂರು ಲೋಕಗಳ ಭಯಹಾರಿ, ಭಯವನ್ನು ಪರಿಹಾರ ಮಾಡತಕ್ಕಂತಹ ನೃಸಿಂಹರೂಪಂ, ನೃಸಿಂಹರೂಪವನ್ನು ಪರಮಾತ್ಮ ಏನ್ ಮಾಡದ, ಕೃತ್ವಾ ಸ್ವೀಕಾರ ಮಾಡಿ. ಮೂರು ಲೋಕಗಳ ಭಯವನ್ನು ಪರಿಹಾರ ಮಾಡತಕ್ಕಂತಹ ನೃಸಿಂಹರೂಪವನ್ನ ಸ್ವೀಕಾರ ಮಾಡಿ. ಭ್ರಮದ್ಭ್ರುಕುಟಿ ದಮಷ್ಟ್ರ ಕರಾಲ ವಕ್ತ್ರಂ. ಪರಮ ನರಸಿಂಹದೇವರ ಮುಖ ಹೇಗಿದೆ ಅಂದ್ರೆ ಭ್ರಮದ್ಭ್ರುಕುಟಿ ಹುಬ್ಬುಗಂಟುಗಳಿಂದಾಗಿ, ದಮಷ್ಟ್ರ ಮತ್ತು ಕೋರೆಗಳಿಂದಾಗಿ, ದಮಷ್ಟ್ರ ಕರಾಲ ವಕ್ತ್ರಂ ಭಯಂಕರವಾದ ಮುಖವನ್ನು ಹೊಂದಿದವರಾಗಿ. ನರಸಿಂಹರು ಉಗ್ರ ನರಸಿಂಹ. ಭ್ರಮದ್ಭ್ರುಕುಟಿ ದಮಷ್ಟ್ರ ಕರಾಲ ವಕ್ತ್ರಂ ಅಂಥ ನೃಸಿಂಹರೂಪಂ ಕೃತ್ವ ಅಡ್ಜೆಕ್ಟಿವ್ ಅದಕ್ಕೆ. ಭ್ರಮದ್ಭ್ರುಕುಟಿ ದಮಷ್ಟ್ರ ಕರಾಲ ವಕ್ತ್ರಂ ತ್ರೈವಿಷ್ಟಪೋರು ಭಯಹಾರಿ ನೃಸಿಂಹರೂಪಂ ಕೃತ್ವಾ. ಅಂಥ ಮುಖದ ಅಂಥ ನೃಸಿಂಹರೂಪವನ್ನ ಸ್ವೀಕಾರ ಮಾಡಿ. ದೈತ್ಯೇಂದ್ರಂ, ದೈತ್ಯೇಂದ್ರ ಅಂದ್ರೆ ಯಾರು? ಹಿರಣ್ಯ ದೈತ್ಯ ಶ್ರೇಷ್ಠ ಅಂತ ಅರ್ಥ. ದೈತ್ಯೇಂದ್ರನಾದ ಹಿರಣ್ಯಕಶಿಪುವನ್ನು ಅವನು ಹೇಗೆ ಬಂದ? ಗದಯಾ ಅಭಿಪತಂತಂ, ಗದೆ ತಗೊಂಡು ಬಂದ ಹೊಡೆದಕ್ಕೋಸ್ಕರ. ಗದಯಾ ಅಭಿಪತಂತಂ ಆಶು ಕೂಡಲೇ ಆರಾತ್, ತಕ್ಷಣ ದೂರದಿಂದಾನೆ. ಊರೌ ನಿಪಾತ್ಯ, ಊರು ಅಂದ್ರೇನು? ತೊಡೆ, ತೊಡೆ ಮೇಲೆ ಮಲಿಸ್ಕೊಂಡು ಬಿಟ್ಟು. ನಖೈಹಿ, ನಖಗಳಿಂದ. ಸ್ಫುರಂತಂ ವಿದದಾರ, ಶೋಭಿಸ್ತಾ ಇದ್ದವನನ್ನು ಸೀಳಿ ಹಾಕಿಬಿಟ್ಟ. ಇಂಪಾರ್ಟೆಂಟ್ ಇದನ್ನು ಹೇಳಿದರು. ಮೊದಲನೇದಾಗಿ ಮೂರು ಲೋಕದ ಭಯಹಾರಿ ನೃಸಿಂಹ ರೂಪ, ಎರಡನೇದಾಗಿ ಉಗ್ರ ರೂಪವಾದಂಥ ಮುಖ, ಬಂದವರು ಹಿರಣ್ಯಕಶಿಪು, ತಂದಿದ್ದು ಗದೆಯನ್ನ. ಪರಮಾತ್ಮ ದೂರದಿಂದ ಕೈ ಚಾಚಿ ಹಿಡಿದ, ತೊಡೆ ಮೇಲೆ ಮನಿಸ್ಕೊಂಡ, ಹೂಗಡೆಯಿಂದ ಸೀಳಿ ಹಾಕಿಬಿಟ್ಟ. ಇಡೀ ಕತೆ ಇದ್ದ ತಕ್ಷಣ ಯಾಕೆ ಅರ್ಥ ಆಗುತ್ತೆ ಇದು? ಇದ್ಯಾಕೆ ಅರ್ಥ ಆಗುತ್ತೆ? ನೂರಾರು ಸತ್ ಕೇಳಿದ್ದಕ್ಕೆ ಅರ್ಥ ಆಗುತ್ತೆ. ಅದ್ರಲ್ಲಿ ಹೈಗ್ರಿವಾಲ ಕೇಳಿದ್ದಿಲ್ಲ, ಆದ್ರಿಂದ ಹೆಂಗ್ ಗೊತ್ತಿಳ್ಕೋಬೇಕು ಅಂತ ಗಾಬರಿ ಆಗ್ತದೆ. ಗೊತ್ತಾದಾಗ ಏನಿಸ್ತು, ಸಾಕು ಹೇಳಿ ಸಾಕು ಆ ಟೈಪ್. ಇದನ್ನು ವಿಸ್ತಾರ ಒಂದು ಸ್ಕಂದ ಹೇಳ್ತಾರೆ ಆಮೇಲೆ. ಒಂದೇ ಶ್ಲೋಕದಲ್ಲಿ ಹೇಳಿದ್ದನ್ನ ಒಂದು ಸ್ಕಂದ ಪೂರ್ತಿ ಹೇಳ್ತಾರೆ. ಅದು ಸಂಕ್ಷೇಪ, ಅದು ವಿಸ್ತಾರ. ಏನ ಬರಲಿಲ್ಲ, ಇಂಪಾರ್ಟೆಂಟ್ ಏನೀಗ? ಮೂರು ಲೋಕದ ಭಯ ಪರಿಹಾರ ಮಾಡೋ ಉದ್ದೇಶವಾಗಿತ್ತು. ಪ್ರಹ್ಲಾದ ನೆಪ, ಅರ್ಜುನ ಗಿಷ್ಟ ಗೀತೋಪದೇಶ ಮಾಡಿದ, ಅರ್ಜುನ ನೆಪ ಅಷ್ಟೇ. ಯಾರಿಗೆ ಮುಟ್ಬೇಕಾಗಿತ್ತದ? ಜಗತ್ತಿಗೆ ಮುಟ್ಬೇಕಾಗಿತ್ತು. ಆ ರೀತಿ ಅದೆಲ್ಲ ಯಾತಕ್ಕೆ? ಭಯ ಹುಟ್ಟಿಸಕ್ಕೋಸ್ಕರ ಅಷ್ಟೆ. ಅಲ್ಲ ಅಲ್ಲ, ನೃಸಿಂಹರೂಪಕ್ಕೆ ಅದು ಕೊಡುತ್ತೆ. ಆಗಿರ್ಬೋದು ನೃಸಿಂಹರೂಪ ದರ್ಶನ ಬೇರೆ ಇರ್ತಾನೆ. ಮನುಷ್ಯರಿಗೆ ಹೇಳ್ಬೇಕಾದ್ರೆ ಕ್ರಮ, ಪ್ರಾಣಿಗಳಿಗೆ ಒಂದು ಕ್ರಮ. ಯಾವ ಅವತಾರ ಮಾಡಿರ್ತಾನೋ ಅವತಾರ ತಕ್ಕಂಥ ಲಕ್ಷಣ ಇರಬೇಕು. ವರಹ ರೂಪ ನಮ್ಮ ಮನುಷ್ಯ ಮುಖಾಂತ ವರ್ಣನೆ ಮಾಡಿಬಿಟ್ರೆ ವರಹ ರೂಪನೇ ಅಲ್ಲ. ಅದೇ ಹೇಳ್ತಿರೋದು, ಯಾವ್ಯಾವ ರೂಪದಲ್ಲಿ ಹೇಗಿರಬೇಕು ಆ ಲಕ್ಷಣ. ಕೋಪಗೊಂಡಾಗ ಹೇಗಿರಬೇಕು ಆ ರೀತಿ ಇದ್ರೇನೆ ಲಕ್ಷಣ. ಕೋಪಗೊಂಡ ಮುಖದಲ್ಲಿ ಕೋಪನೇ ತೋರಿಸ್ತಾ ಬಿಟ್ಟರೆ ಲಕ್ಷಣ ಅಲ್ಲ ಅದು, ಗೊತ್ತಾಯ್ತು. ಆಕ್ಷನ್ ಬರೋದೇ ಆಗ. ಗುಡ್ ಆಕ್ಟರ್ ಅಂತ ಯಾವಾಗ ಕರೀತಾರೆ? ಎಲ್ಲದಕ್ಕೂ ಕಳಸಿಲೇ ತೋರಿಸೋದು, ಎಲ್ಲದಕ್ಕೂ ಕೋಪಗೊಳ್ಳುತ್ತಿರೋದು. ಆಕ್ಟರ್ ಅಲ್ಲ ಅವನು, ಯಾವ ಕಾಲಕ್ಕೆ ಏನು ತೋರಿಸ್ಬೇಕಂತಂದ್ರೆ ಅವನು ಗುಡ್ ಆಕ್ಟರ್ ಅಂತ ಅರ್ಥ. ಪರಮಾತ್ಮ ಆ ಸಮಯದಲ್ಲಿ ಹಾಗೆ ತೋರಿಸ್ತಿದ್ದ. ಇದ್ರ ಅರ್ಥ ಏನು? ಯಾರು ಮೂಲಕ್ಕೆ ಭಯ ಉಂಟು ಮಾಡ್ತಾರೆ ದೇವರು ಆದ್ಮೇಲೆ ಕೋಪಗೊಳ್ಳುತ್ತಾನೆ ಅಂತ ಅರ್ಥ. ಏನ ಅದು? ಅದೆಲ್ಲ ಇಲ್ಲಿ ಹೇಳಿಲ್ಲ, ಅವರೋ ಒಂದ್ ಕಡೆ ಹೇಳ್ತಾರೆ, ಜಾಗ ಇಲ್ಲಿ ಹೇಳಿಲ್ಲ. ಆದ್ದರಿಂದ ಸ್ಥಳ ಪುರಾಣದಲ್ಲಿ ಎಲ್ಲ ನಮ್ಮೂರಲ್ಲೇ ಆಯ್ತು ಅಂತ ಹೇಳ್ತಾರೆ, ಎಲ್ಲ ಕಡೆ ಹೇಳಿದ್ರು ಕೂಡ ನಮ್ಮೂರಲ್ಲೇ ಆಯ್ತು, ಇದೇ ಬೆಟ್ಟದಲ್ಲೇ ಆಯ್ತು ಅಂತಾನೆ ಹೇಳು. ಅದು ಖಚಿತ ಹೇಳದೆ ಇದ್ದಾಗಲೇ ಹೇಳಕ್ಕಾಗಲ್ಲ. ಇಲ್ಲಿ ತೋರಿಸ್ತಾರೆ, ಅಹೋಬಲದಲ್ಲಿ ತೋರಿಸ್ತಾರೆ, ಇಲ್ಲೇ ಆಯ್ತು ಅಂತ ಅಲ್ಲಿ ತೋರಿಸ್ತಾರೆ, ಗೊತ್ತಾಯ್ತಾ. ಆದ್ದರಿಂದ ಹೇಳೋದಕ್ಕಾಗಲ್ಲ. ಮತ್ತೆ ಎಷ್ಟೋ ಸರ್ತಿ ಆಗಿರೋ ಒಂದ್ಸರ್ತಿ ಒಂದ್ ಕಡೆ ಆಗಿರ್ಬೋದು, ಯಾರಿಗೆ ಗೊತ್ತು? ಅವ ಅಲ್ಲ ಅಂತ ಹೇಳಕ್ಕೂ ಬರಲ್ಲ, ಹೌದು ಅಂತ ಹೇಳೋದಕ್ಕೂ ಬರೋದಿಲ್ಲ. ಅಂತಃಸರಶುರುಬಲೇನ ಪದೇ ಗೃಹೀತೋ ಗ್ರಹೇಣ ಯೂಥಪತಿ ಅಂಬುಜಹಸ್ತಾರ್ಥ ಆಹೇದವಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಹಿ ತಮರಣ್ಯ ತಮರಣಾರ್ಥಿ ನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾಧಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಗಜೇಂದ್ರ ಮೋಕ್ಷ ಇದು ಅಷ್ಟಮ ಸ್ಕಂದದೊಳಗೆ 92 ಶ್ಲೋಕ ಹೇಳ್ತಾರೆ. ಇಲ್ಲಿ ಬರೀ 2 ಶ್ಲೋಕದಲ್ಲಿ ಹೇಳ್ತಾರೆ. ಅಂತಃಸರಸಿ ಉರುಬಲೇನ ಪದೇ ಗೃಹೀತ ಗ್ರಾಹೇಣ ಯೂಥಪತಿ ಅಂಬುಜಹಸ್ತ ಆರ್ತಃ ಆಹ ಇದಂ ಆದಿಪುರುಷ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಹಿ ತಂ ಅರಣಾರ್ಥಿನಂ ಅಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾಧಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯ ಉಜ್ಜಹಾರ. ಅದಿಷ್ಟು ಪದವಿಭಾಗ. ಪ್ರತಿನಿತ್ಯ ಹೇಳಬೇಕಾದ ಶ್ಲೋಕಗಳಿವೆಲ್ಲ. 92 ಹೇಳೋದು ಅಭ್ಯಾಸ ಇತ್ತು, ಈ ಕೊನೆ ಪಕ್ಷ 8 ಹೇಳಬೇಕು. ಅಂತಃ ಸರಸಿ ಉರುಬಲೇನ ಪದೇ ಗೃಹೀತ ಅಂತಃಸರಸಿ ಸರೋವರದ ಒಳಗೆ ಉರುಬಲೇನ ಗ್ರಹೇಣ ಅಲ್ಲಿಗೆ ಅಬ್ಜೆಕ್ಟಿವ್ ಬಹಳ ಭಯ ಬಲ ಹೊಂದಿದ್ದಂತಹ ಗ್ರಹ ಅಂದ್ರೇನು ಮೊಸಳೆ ಮೊಸಳೆಯಿಂದ ಪದೇ ಗೃಹೀತ ಕಾಲಲ್ಲಿ ಹಿಡಿಯಲ್ಪಟ್ಟವನಾದಂತಹ ಯೂಥಪತಿ ಯೂಥಪತಿ ಅಂದರೆ ಗಜೇಂದ್ರ ಗಜೇಂದ್ರನು ಅಂಬುಜಹಸ್ತ ಆರ್ತಃ ಅಂಬುಜಹಸ್ತ ಅಂಬುಜ ಅಂದರೆ ಕಮಲ ಕೈಯಲ್ಲಿ ಕಮಲ ಹಿಡ್ಕೊಂಡು ಬಿಟ್ಟು ಆರ್ತಃ ತುಂಬ ದುಃಖದಿಂದ ಆಹ ಹೀಗೆ ಹೇಳಿದ ಇಷ್ಟು ಕಥೆ ಎಷ್ಟು ಈ ಕಥೆ ಬಂತು ಅದರೊಳಗೆ ಅಂತಃಸರಸಿ ಉರುಬಲೇನ ಪದೇ ಗೃಹೀತ ಗ್ರಹೇಣ ಯೂಥಪತಿ ಅಂಬುಜಹಸ್ತ ಆರ್ತಃ ಇದಮ್ಮಾಹ ಹೀಗೆ ಹೇಳಿದ ಏನಂತ ಆದಿಪುರುಷ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಇದೆಲ್ಲ ಮಾಡಿದ ಪ್ರಾರ್ಥನೆ ಗಜೇಂದ್ರ ಮೋಕ್ಷದ ಗಜೇಂದ್ರ ಮಾಡಿದ ಸ್ತೋತ್ರ ಇದು. ಮುಂದೆ ಅಲ್ಲಿ ವಿಸ್ತಾರವಾಗಿ ಹೇಳಬೇಕಾದ್ರೆ ಎಷ್ಟೋ ಶ್ಲೋಕ ಬರುತ್ತೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಇತ್ಯಾದಿಯಾಗಿ ಆದಿಪುರುಷ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ತೀರ್ಥಶ್ರವ ಬಿಡಿಸಬಹುದು ಅಲ್ಲಿಗೂ ಕೂಡ ಶ್ರವಣ ಮಂಗಲ ನಾಮಧೇಯ ಏನ್ ಹೇಳಿದ ಎಲ್ಲ ಆದಿಪುರುಷನೇ ಅಖಿಲ ಲೋಕನಾಥ ಸಕಲ ಲೋಕಗಳಿಗೆ ಒಡೆಯನೇ ತೀರ್ಥಶ್ರವ ಮಂಗಳಕರವಾದಂತಹ ಕೀರ್ತಿ ಹೊಂದಿದವನೇ ಶ್ರವಣ ಮಂಗಲ ನಾಮಧೇಯ ಕೇಳ್ತಿರಲಿಕ್ಕೆ ಮಂಗಳವಾಗತಕ್ಕ ಹೆಸರು ಹೊಂದಿದವನೇ ಹೆಸರು ಕೇಳುತ್ತಾರೆ ಸಾಕು ಖುಷಿಯಾಗಿಬಿಡು ವಿಶ್ವಮಿಷ್ಠರು ವಷತ್ಕಾರ ಪದ ಕಿವಿ ಬಿಡುತ್ತಷ್ಟು ಏನಾಗಬೇಕು ಮಂಗಳ ಆಗೇ ಬಿಡಬೇಕು ಅಂತ ಶ್ರವಣಕ್ಕೆ ಮಂಗಳ ನಾಮಧೇಯ ಶ್ರವಣ ಮನಕ ಆನಂದವಿರುವುದು ಹೇಳ್ತಾರಲ್ಲ ಹಾಗೆ ಈ ರೀತಿ ಸ್ತೋತ್ರ ಮಾಡಿದ ಹಾಗೇನಾಯಿತು ಹರಿಹಿ ತಮ್ಮ ಮರಣಾರ್ಥಿರಂ ಸ್ಮೃತ್ವ ತಕ್ಷಣ ಪರಮಾತ್ಮ ಅವನ ಅರಣ ಅಂದರೆ ಶರಣ ಶರಣು ಬಯಸಿದ್ದಾನೆ ಎಂಬುದನ್ನ ತಿಳಿದು ಅಪ್ರಮೇಯ ಅಪ್ರಮೇಯನಾದ ಶ್ರೀಹರಿ ಚಕ್ರಾಯುಧ ಚಕ್ರಪಾಣಿಯಾಗಿ ಪತಗರಾಜ ಭುಜಾಧಿರೂಢ ಪತಗ ಪತಗ ಅಂದರೆ ಪಕ್ಷಿ ಪತಗರಾಜ ಅಂದರೆ ಪಕ್ಷಿರಾಜ ಪಕ್ಷಿರಾಜ ಅಂದರೆ ಗರುಡ ಪತಗರಾಜ ಭುಜ ಅಧಿರೂಢ ಪತಗರಾಜನಾದ ಗರುಡನ ಭುಜದ ಮೇಲೆ ಕುಳಿತವನಾಗಿ ಅಂದರೆ ಗರುಡ ವಾಹನನಾಗಿ ಆಗಮಿಸಿದ ಬಂದೇನು ಮಾಡ್ತಾನೆ ನಕ್ರವದನಂ ನಕ್ರ ಅಂದರೆ ಮೊಸಳೆ ಮೊಸಳೆಯ ವದನವನ್ನು ಕತ್ತನ್ನು ಚಕ್ರೇಣ ಚಕ್ರದಿಂದ ವಿನಿಪಾಟ್ಯ ತುಂಡು ಮಾಡಿಬಿಟ್ಟು ತಸ್ಮಾತ್ ಆ ಸರೋವರದಿಂದ ಹಸ್ತೇ ಪ್ರಗೃಹ್ಯ ಆ ಹಸ್ತೇ ಪ್ರಗೃಹ್ಯ ಅಂದರೆ ಅವನ ಕೈ ಹಿಡಿದು ಅಂತ ಅರ್ಥ ಸೊಂಡಲ್ ಹಿಡಿದು ಆನೆ ಕೈ ಯಾವುದು ಸೊಂಡ ಅದಕ್ಕೆ ಆನೆಗೆ ಏನಂತ ಹೆಸರು ಹಸ್ತಿ ಅಂತ ಕರೀತಾರೆ ಕರಿ ಹಸ್ತಿ ಪ್ರಗೃಹ್ಯ ಹಿಡ್ಕೊಂಡು ಕೃಪೆಯ ಕೃಪೆಯಿಂದ ಭಗವಾನ್ ಶ್ರೀಹರಿಯು ಉಜ್ಜಹಾರ ಉದ್ಧಾರವನ್ನು ಮಾಡಿದ ಅದ ಮೇಲೆ ಕೆಳದು ಉದ್ಧಾರ ಮಾಡಿಬಿಟ್ಟ. ಈ ಗಜೇಂದ್ರ ಮೋಕ್ಷದ ಕಥೆ ಇದೆ, ಏನೇನು ನಡೀತು, ಏನೇನಾಯಿತು, ಸ್ತೋತ್ರ ಏನು ಮಾಡಿದ, ಏನು ಮಾಡಿದ, ಎಲ್ಲ ವಿಷಯ ಕೂಡ ಕಾಂಪ್ಯಾಕ್ಟಾಗಿ ಬಂತು. ಭಾಷ್ಯ ಕಣುಭಾಷ್ಯ ಹೇಗೋ ಅಣು ಗಜೇಂದ್ರ ಮೋಕ್ಷ. ಇದು ತಾಪಸ ರೂಪ, ತಾಪಸ ಅಂತ ಹೇಳಿದ್ರು ರೂಪ, ತಾಪಸ ರೂಪ, ಪ್ರಿಯವ್ರತರಾಜನ ಮಗನಾಗಿ ಅವತಾರ ಮಾಡಿದ ರೂಪ. ಅದನ್ನು ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ, ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ. ಅಖಿಲ ಗುರು ನಾರಾಯಣ, ಎಲ್ಲ ದೇವರು ನಾರಾಯಣ ಅಂತಲೇ ಕರೆಯೋದು, ಕೃಷ್ಣ ನಾರಾಯಣ ಅಂತೇವೆ. ಆ ಥರ ಗಜೇಂದ್ರ ಸ್ಮರಣೆ ಮಾಡ್ಬೇಕಾದ್ರೆ ನಾರಾಯಣ ತಾವು ಎಲ್ಲ ಸೇರಿಸಿ ಮಾಡಿಬಿಡ್ತಾನೆ. ಎಲ್ಲ ಅವತಾರಗಳಿಗೂ ಅಭೇದ, ವಿಶ್ವಂ ವಿಷ್ಣು ಷಟ್ಕಾರ ಎಲ್ಲ ಬಂದೋಗ್ಬಿಡುತ್ತೆ ಅದರೊಳಗೆ, ಎಲ್ಲ ರೂಪಗಳಿಗಾದ ವಿಷಯನೂ ಬಂದ್ಬಿಡುತ್ತೆ. ಆದ್ದರಿಂದ ಸಮಗ್ರ ತಾಪಸ ರೂಪ, ತಾಪಸ ಅಂತ ಪಾಠಾಂತರಣ ಇದೆ, ತಾಪಸ ತಾಪಸ ಅಂತ ಹೇಳಿ. ಅದು ತಾಪಸ ಅಂತ ಹೇಳಿದ್ರೆ ಹೆಸರು, ಅದು ತಾಮಸ ಅಂತ ಹೇಳಿ ತಪಸ್ಸುಗಳನ್ನು ನಾಶ ಮಾಡೋ ರೂಪ ಅಂತ ಅಷ್ಟೇ. ರುದ್ರಾದೇವಿ ತಮೋಭಿಮಾನಿ ಅಂತಾರಲ್ಲ ಹಾಗೆ. ಜಾಯಾನ್ ಗುಣೈ ಅವರಜೋಪಿ ಅಜಿತೇ ಸುತಾನಾಂ ಲೋಕಾನ್ ವಿಚಕ್ರಮ ಇಮಾನ್ ಯದಥೋಧಿ ಯಜ್ಞ ಕ್ಷ್ಮಾ ವಾಮನೇನ ಜಗೃಹೇ ತ್ರಿಪದಚ್ಛಲೇನ ಯಂಚಾಮೃತೇ ವಧಿಚರನ್ ಪ್ರಭುಭಿರ್ನ ಚಾಲ್ಯ. ಇದು ವಾಮನ ಅವತಾರ, ವಾಮನ ತ್ರಿವಿಕ್ರಮ ಎರಡು ಹೇಳ್ತಾರೆ, ಅದನ್ನು ನಾಳೆ ನೋಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞ.